ಅವ್ರ ಹತ್ರ ಇದ್ದಾರೆ, ಅದಕ್ಕೆ 30 ವರಾಹ ಬಂತ ನನಗೆ ಗೊತ್ತು ಅಂತ ಹೇಳ್ಕೊಂಡಂತೆ. ಆಚಾರ್ಯ ಹೇಳ್ತಾರೆ, ಹೌದಾ 30 ಗೊತ್ತ? ಬಹಳ ಜಾಸ್ತಿ ಆಯ್ತಲ್ಲ ನೋಡು, ಅದಕ್ಕಿಂತ ಜಾಸ್ತಿ ಇವೆ ಗೊತ್ತ ಅಂತ ಆಚಾರ್ಯಂದ್ರಂತೆ. 30 ಅಷ್ಟೇ ಇಲ್ಲ, ಇನ್ನೂ ಜಾಸ್ತಿ ವರಾಹ ಮಂತ್ರಗಳು. 30 ಅಕ್ಷರ ವರಾಹ ಮಂತ್ರಗಳಿಗಿಂತನೂ ಜಾಸ್ತಿ ಇದೆ, 30ಕ್ಕಿಂತ ಜಾಸ್ತಿ ವರಾಹ ಮಂತ್ರಗಳು ಉಂಟು ಅಂದ್ರಂತೆ. ತಕ್ಷಣ ಕೇಳ್ತಾರೆ, ಹೌದಾ ಅಂದ್ರಂತೆ. ಪರಬಡ ಆಚಾರ್ಯ ಹೇಳಿಬಿಡ್ತಾರೆ, ಇವತ್ತು ತಂತ್ರಸಾರದ ಮೊದಲ ಮಂತ್ರನೇ ವರಾಹ ಮಂತ್ರ. ತಂತ್ರಸಾರ 4ನೇ ಅಧ್ಯಾಯ ಮೊದಲ ಮಂತ್ರ ಹೇಳದೆ ವರಾಹ ಭೂವರಾಹ ಮಂತ್ರ ಹೇಳ್ತಾರೆ. ಅವನಿಗೆ ಆಶ್ಚರ್ಯ ಆಗೋಯ್ತು, ಇನ್ನು ಬೇಕಾಕ್ ಹೇಳ್ತಾರೆ ಕೇಳು ಅಂತ ಹೇಳಿದರಂತೆ. ಆಗ ಯೋಗಿ ಆಸ ವಿಸ್ಮಿತ ದರ್ಶಿತೇಷ್ವಪಿ ಸರ್ವೇಶು ಮಧ್ವೇನ ಅಭ್ಯದಿಕೇಶ್ವಪಿ, ಎಲ್ಲವನ್ನು ತೋರಿಸಿದಾಗ ಆಚಾರ್ಯ ನಾನು ಸೋತೆ ಅಂತ ಹೇಳಿ ಸಂತೋಷಪಟ್ಟು ಅವರಿಂದ ವಿಶೇಷ ಅನುಗ್ರಹ ಹೊಂದಿದಂತೆ. ಪಾಪ ಆಚಾರ್ಯ ಅವಮಾನ ಮಾಡಲಿಲ್ಲ, ಅವನಿಗೆ ಅಹಂಕಾರ ತೆಗೆದ್ರಷ್ಟೇ ಹೊರತು ಉತ್ತರವು ಅನುಗ್ರಹ ಮಾಡ್ತಾ ಇದ್ದಾರೆ. ಅವನಿಗೆ 30 ವರಾಹ ಮಂತ್ರ ಗೊತ್ತಿತ್ತಷ್ಟೇ. ಪಾಪ ರಾಯರು ಬರೀತಾರೆ, ಮಧ್ವಾಚಾರ್ಯ ಎಷ್ಟು ಮಂತ್ರ ಗೊತ್ತು ಗೊತ್ತಾ ಅಂತ ಹೇಳುತ್ತಾರೆ. ಮಧ್ವಾಚಾರ್ಯ ಎಷ್ಟು ಮಂತ್ರ ಗೊತ್ತು ಗೊತ್ತೇನು? ಸಂಸಿದ್ಧ 7 ಕೋಟಿ ಮಹಾಮಂತ್ರಾಣಾಂ, ತಲೆ ಒಡೆದೋಗುದು. 7 ಕೋಟಿ ಮಹಾಮಂತ್ರ ಸಂಸಿದ್ಧ ಅಂತ ಮತ್ತೆ ಅವರಿಗೆ ಏನ್ ಆಶ್ಚರ್ಯ! ಒಂದು ಗಾಯತ್ರಿ ಮಂತ್ರ ಗೊತ್ತಿಲ್ಲವೇ ನಮ್ಮ ಜನಗಳಿಗೆ ಅಂತ ಆಚಾರ್ಯರು ಅಂತ ಹೇಳಿದ್ರೆ, ಆಚಾರ್ಯ ಪವನೋಸ್ಮಾಕಂ, ಯಾರಾದ್ರೆ ಕೇಳಿದ ಧೈರ್ಯ ಒಂದ್ ಮಾತು ಹೇಳ್ಬೋದು, ನಮಗೇನೂ ಗೊತ್ತಿಲ್ಲ, ನಮ್ಮ ಗುರುಗಳಿಗೆ ಎಲ್ಲ ಗೊತ್ತಿದೆ, ಇಷ್ಟು ಹೇಳಿದ್ರೆ ಸಾಕಲ್ಲ ನಮಗೆ, ಮೋಟ್ಸಕ್ಕೆ ಹೋಗ್ಬಿಡುವ, ಒಂದು ಮಾತಿನಿಂದ ಮೋಟ್ಸಕ್ಕೆ ಹೋಗ್ಬೋದು. ಆಚಾರ್ಯ ಪವನೋಸ್ಮಾಕಂ. ಆಗ ಅವನು ಉದ್ಧಾರ ಮಾಡಿ ಮುಂದೆ ಹೊರಟರು ಆಚಾರ್ಯರು. ಹೊರಡ್ತ ಬಂದ ಬರ್ತಾ ಬರ್ತಾ ಕೇರಳ ಪ್ರಾಂತಕ್ಕೆ ಬರ್ತಾ ಇದ್ದಾರೆ. ಆ ಕಡೆಯಿಂದ ಈ ಕಡೆ ನೋಡ್ರ ಆ ಪ್ರದಕ್ಷಿಣಾಕಾರ ಬಂದರು. ಬಂದು ಬಿಟ್ಟು ಅಲ್ಲಿ ಒಂದು ದೇವ ಮಂದಿರ ಅಲ್ಲಿ ಇಳ್ಕೊಂಡಿದ್ದಾರೆ. ಜನಗಳ ಗುಂಪು ನುಗ್ಗಿ ಬಂತಂತ ಆಚಾರ್ಯರ ಹತ್ತಿರ. ಆಚಾರ್ಯ ಹತ್ರ ಜನ ಬರ್ಲಿಕ್ಕೆ ಯಾತಕ್ಕೆ ಕಾಯ್ತಿದ್ರು ಅಂದ್ರೆ, ಒಂದು ಅವರ ಅತ್ಯದ್ಭುತವಾದಂತಹ ಒಂದು ವಾಕ್ ಕೌಶಲ. ಆಚಾರ್ಯ ಭಾರತೀ ರಮಣರು ಅವರು ಮಾತಾಡಿದ್ರೆ ಜಗತ್ತೇ ಬಾಯ್ಬಿಟ್ಟು ಕೇಳ್ತಿತ್ತು ಅಂತ ಒಂದು ಅತ್ಯದ್ಭುತವಾದಂತಹ ವಾಗ್ಮಿತ ಅವರದು. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಅವ್ರ ಹೆಸರು ಹೇಳಿದ್ರೆ ವಾಗ್ಮಿತ ನಮಗೂ ಬರಬೇಕಾದ್ರೆ ಅವರೆಂಥ ವಾಗ್ಮಿಗಳಾಗಿರಬೇಕು. ಅವ್ರ ಮಾತು ಕೇಳಲಿಕ್ಕೆ ಗರುಡಶೇಷ ರುದ್ರಾದಿ ದೇವತೆಗಳು ಕಾತರಿಸ್ತಾ ಇದ್ರು. ಇನ್ನೊಂದು ಕಡೆಗೆ ಅವರ ರೂಪನೋ ದ್ವಾತ್ರಿಂಶ ಲಕ್ಷಣೋಪೇತ ರೂಪ, ಕಲಿಯುಗ ಇನ್ನೊಬ್ಬರಂತವ್ರು ಹುಟ್ಟೋದೆಲ್ಲ ಮೊದಲು ಹುಟ್ಟಿರಲಿಲ್ಲ, ಏಕಮೇವ ಅವರು. ಯಾತಕ್ಕೆ ಗೊತ್ತಾ? ರುಜುಗಳವರು, ವಾಯುದೇವರು. ಅವರು ನೋಡ್ಲಿಕ್ಕೆ ಜನ ಬರ್ತಿದ್ರಂತೆ. ವೀತಭೂಷಣಪಿ ವಿಶ್ವಭೂಷಣಂ, ಆಚಾರ್ಯ ಯತಿಗಳು, ಒಂದು ಅಲಂಕಾರ ಇಲ್ಲ ಮೈ ಮೇಲೆ, ಕಾದಿ ಶಾಟಿ ಅಷ್ಟೇನೇನೇನೂ ಇಲ್ಲ, ಧೃತಾಷಾಢಂ ಕೈಲಿ ದಂಡ ಅಷ್ಟೇನೆ. ಆದರೆ ಜನ ಅನ್ಕೊಂಡ್ರಂತೆ, ಇವರಿಗೇನೂ ಭೂಷಣ ಹಾಕೊಂಡಿಲ್ಲ ಮೈ ಮೇಲೆ, ಇವರು ಯಾವ ಭೂಷಣವೂ ಇಲ್ಲ, ಒಂದು ಅಲಂಕಾರನೂ ಇಲ್ಲ, ಆದರೆ ವಿಶ್ವಕ್ಕೆ ಇವರೇ ಅಲಂಕಾರ ಅನ್ಕೊಂಡ್ರಂತೆ. ಇವರಿಗೆ ಒಂದು ಅಲಂಕಾರನೂ ಇಲ್ಲ, ವೀತಭೂಷಣಪಿ ವಿಶ್ವಭೂಷಣಂ. ಎಂಥ ಮಧ್ವಾಚಾರ್ಯರು! ಅದಕ್ಕೆ ಸಾಮಾನ್ಯ ಜನಗಳು ನುಗ್ಗಿ ಬರ್ತಿದ್ರು ಅವ್ರನ್ನ ನೋಡ್ಲಿಕ್ಕೋಸ್ಕರ, ವಿದ್ವಾಂಸರು ಬರ್ತಿದ್ರು ಅವ್ರ ಮಾತು ಕೇಳೋದಕ್ಕೋಸ್ಕರ. ದೊಡ್ಡ ರಾಶಿ ರಾಶಿ ಎಲ್ಲ ಸೇರಿಬಿಟ್ರಂತೆ. ಆ ಊರನ್ನ ಇವತ್ತು ಲೊಕೇಟ್ ಮಾಡ್ತಾರೆ, ಅಡೂರು ಅಂತ ಹೆಸರು ಅದಕ್ಕೆ. ಅಡೂರು ಅಂತಿದೆ, ಪರಶ್ವರಿ ನದಿಯ ತೀರದಲ್ಲೇ ಇದೆ, ತೀರಕ್ಕೆ ಒಂದು 3 ಕಿಲೋಮೀಟರ್ ದೂರ. ಮಹಾಲಿಂಗೇಶ್ವರ ದೇವಸ್ಥಾನ ಅಂತಿದೆ. ಆ ಸರಲಿಗೆ ಬಂದರು, ಯಥಾ ಪ್ರಕಾರ ಜನ ಸೇರಿದ್ರು. ಆ ದೊಡ್ಡ ಗುಂಪು ಆಚಾರ್ಯ ಮಹಿಮೆ ಜನ ಗೊತ್ತಿತ್ತಾಗಲೇ, ಭಾರಿ ವಿದ್ವಾಂಸರು ಮಧ್ಯೆ ಗೊತ್ತಿತ್ತಲ್ಲ, ಅವ್ರು ಪರೀಕ್ಷೆ ಮಾಡಬೇಕು ಅಂತ ಬಂದ್ರು ವಿದ್ವಾಂಸರೆಲ್ಲ ಕೂಡ. ಕೇಳಿದ್ರಂತ, ಐತರೇಯ ಮತ ಕೆಂಚನ ಸೂಕ್ತಂ ಸೂಚಯನ್ ಸದಸ್ಯ ತತ್ರ ಗರಿಷ್ಠ ಶ್ರೋತುಮಿಚ್ಛತಿ ಸಭಾ ಭಗವದ್ಭ್ಯ ಸೂಕ್ತ ಭಾವಮಿತಿ ತಾವದುವಾಚ. ಆಚಾರ್ಯರೇ, ತಾವು ಭಾರಿ ವಿದ್ವಾಂಸರು ಅಂತ ಕೇಳಿದ್ದೇವೆ, ದೊಡ್ಡ ವೇದ ವಿದ್ವಾಂಸರು ಅಂತ ಕೇಳಿದ್ದೇವೆ, ಈ ಸಭೆಗೆ ಭಾರಿ ಕುತೂಹಲ, ನಿಮ್ಮಿಂದ ಈ ಸೂಕ್ತದ ಅರ್ಥ ಕೇಳಬೇಕು ಅಂತ ಹೊರಟಿದ್ದೇವೆ ಅಂತ ಹೇಳಿ ಐತರೇಯ ಶ್ರುತಿಯ ಒಂದು ಸೂಕ್ತವನ್ನು ಮುಂದಿಟ್ಟನಂತೆ. ದಯವಿಟ್ಟು ತಾವು ಅರ್ಥ ಹೇಳಬೇಕು. ಉಳಿದವರಾಗಿದ್ದರೆ ನೋಡ, ಇದಕ್ಕೆ ಏನೋ ಸಂಚಾರ ಕ್ರಮ ಬಂದಿದ್ದೇವೆ ನಾವೀಗ, ಇವೆಲ್ಲ ಯಾಕೆ ಗ್ರಾಚಾರ ಅಂತ ಹೇಳ್ಬೋದಾಗಿತ್ತು. ಆಚಾರ್ಯ ಬಂದಿದ್ದೇ ಅದನ್ನು ಹೇಳೋದಕ್ಕೋಸ್ಕರ. ಹೋ, ಶುರುವಾಗಿ ಹೇಳೇ ಬಿಟ್ರಂತ ಅರ್ಥ, ಸೂಕ್ತಾರ್ಥ ಹೇಳೇ ಬಿಟ್ರು. ಅವರಿಗೆಲ್ಲ ಆಶ್ಚರ್ಯ ಆಯಿತು, ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅರ್ಥ, ನಮಗೆ ಯಾರಿಗೂ ಗೊತ್ತಿದ್ದಿಲ್ಲ ಅರ್ಥ ಇದು, ಭಾರಿ ಚೆನ್ನಾಗಿದೆ, ಖುಷಿ ಆಯ್ತು ಅವರಿಗೆಲ್ಲ ಕೂಡ. ಆ ವಿದ್ವಾಂಸರ ಒಂದು ಪದ್ಧತಿ ಇದೆಯಲ್ಲ, ಏನಾದ್ರು ಮಾಡಿ ಗಲಾಟೆ ಮಾಡೋದಿದೆಯಲ್ಲ, ಅದಕ್ಕಂದ್ರಂತೆ, ಆಚಾರ್ಯರೇ ನೀವು ಹೇಳಿದ್ದಿರಬಹುದು, ಆದರೆ ನಾನು ಬೇರೆ ಅರ್ಥ ಹೇಳ್ತೀರಿ ಕೇಳಿ ಅಂತ ಇನ್ನೊಂದು ಅರ್ಥ ಹೇಳಿದವನು, ತಾನೊಂದು ಅರ್ಥ ಹೇಳಿಬಿಟ್ಟ. ಆಚಾರ್ಯ ಭಾರಿ ದೊಡ್ಡವರವರು, ಅವ್ರು ಮನಸ್ಸು ಮಾಡಿದ್ರೆ ಅವಾಗ ತಪ್ಪರ್ಥ ಮೂರೋಗ್ತಿತ್ತು ಅಲ್ಲಿಗೆ. ಆಚಾರ್ಯ ಹೇಳಿದ್ರಂತ, ಹೌದು ನೀನು ಹೇಳಿದ್ದು ಸರಿಯಾಗಿದೆ ಅಂತ ಹೇಳ್ತಾರೆ. ನೀನು ಹೇಳಿದ್ದು ಸರಿಯಾಗಿದೆ, ನೀವು ಹೇಳಿದ್ದು, ನಾನು ಹೇಳಿದ್ದು ಸರಿಯಾಗಿದೆ ಅಂತ ಹೇಳಿದ್ರು. ನಾನು ಹೇಳಿದ್ದು ಸರಿಯಾಗಿದೆ, ನೀನು ಹೇಳಿದ್ದು ಸರಿಯಾಗಿದೆ. ಅವ್ರು ಕೇಳಿದ, ಅಲ್ಲ ಸ್ವಾಮಿ, ಒಂದೇ ಸೂಕ್ತಕ್ಕೆ ಎರಡು ಅರ್ಥ ಬರುತ್ತಾ ಅಂತ ಕೇಳಿದ. ನೋಡಯ್ಯ, ಇದು ವೇದದ ಸೂಕ್ತ, ವೇದ ಎಂಥದ್ದು ಗೊತ್ತಾ? ಒಂದು ಸೂಕ್ತಕ್ಕೆ ಎರಡು ಅರ್ಥ ಅಂತ ಕೇಳಬೇಡ, ಪ್ರಯೋರ್ಥ ಸರ್ವ ವೇದೇಶು, ಅತಿ ಕಡಿಮೆ ಅಂದ್ರೆ 3 ಅರ್ಥ ಇರುತ್ತೆ ವೇದಕ್ಕೆ ಅಂತ ಹೇಳಿದ್ರು. ವೇದಕ್ಕೆ ಅತಿ ಕಡಿಮೆ, ನಮ್ಮ ಪ್ರಕಾರ ಒಂದು ಅರ್ಥನೂ ಇಲ್ಲ ಅಂತ ತೀರ್ಮಾನ ಮಾಡಿಕೊಂಡಿರೋದು. ಜಗತ್ತರು ಏನಿದ್ರೆ ವೇದದಲ್ಲಿ ಮಹಾ ಅಂತ ಹೇಳುತ್ತಾರೆ. ಆಚಾರ್ಯ 3 ಅರ್ಥ ಇದೆ ಅದರೊಳಗೆ, ಆಧ್ಯಾತ್ಮಿಕ ಅರ್ಥ, ಆದಿ ಭೌತಿಕ ಅರ್ಥ, ಆದಿ ದೈವಿಕ ಅರ್ಥ ಅಂತ 3 ಅರ್ಥ ಇದೆ. ಆಗ ಅವನು ಕೇಳಿದ, ಅಲ್ಲ ಸ್ವಾಮಿ, 3 ಅರ್ಥ ಹೇಳುತ್ತೆ ವೇದಕ್ಕೆ, 3 ಅರ್ಥ ಉಂಟಾ? ಇಷ್ಟೇ ಗಾಬರಿ ಆಗ್ತೇನೆ ನೀನೀಗ. ಮಹಾಭಾರತಕ್ಕೆ ಎಷ್ಟರ್ಥ ಗೊತ್ತಾ ಅಂತ ಕೇಳಿದ್ರು ಆಚಾರ್ಯರು. ಮಹಾಭಾರತಕ್ಕೆ ಎಷ್ಟರ್ಥ ಗೊತ್ತಾ? ಮಹಾಭಾರತಕ್ಕೆ ಅತಿ ಕಡಿಮೆ ಅಂದ್ರೆ 10 ಅರ್ಥ ಅಂತ ಆಚಾರ್ಯ ಹೇಳಿದರಂತೆ. ತ್ರಯೋರ್ಥ ಸರ್ವ ವೇದೇಶು, ದಶಾರ್ಥ ಸರ್ವ ಭಾರತೆ. ಆಚಾರ್ಯ ಮಾತನ್ನ ರುಗ್ಭಾಷ್ಯದಲ್ಲಿ ಕೋಟ್ ಮಾಡ್ತಾರೆ ತಾವೇನೆ. ತ್ರಯೋರ್ಥ ಸರ್ವ ವೇದೇಶು ದಶಾರ್ಥ ಸರ್ವ ಭಾರತೆ, ಅತಿ ಕಡಿಮೆ ಅಂದ್ರೆ 10 ಅರ್ಥ. ಅದು 3 ಅರ್ಥ ಅಲ್ಲ, 10 ಅರ್ಥ ಅಲ್ಲ, ಅತಿ ಕಡಿಮೆ ಅಂದ್ರೆ ಹೇಳ್ತಿರೋದು ಆಚಾರ್ಯರು. ಇನ್ನೂ ತುಂಬಾ ಅರ್ಥ ಉಂಟು ಸ್ವಾಮಿ. ಒಂದು ವಾಕ್ಯಕ್ಕೆ 10 ಅರ್ಥನ ದಡ್ಡ ವಿಷ್ಣು ಸಹಸ್ರನಾಮ ಇದೆ ಗೊತ್ತಾ, ಒಂದೊಂದು ನಾಮಕ್ಕೆ 100 ಅರ್ಥ ಅಂತ ಹೇಳಿದ್ರಂತ ಆಚಾರ್ಯ. ವಿಷ್ಣು ಸಹಸ್ರನಾಮಾಪಿ ನಿರಂತರ ಶತಾರ್ಥಕಂ ಇತಿ ಸ್ಕಾಂದೋ ಅಂತ ಕೋಟ್ ಮಾಡಿ, ಇತಿ ಸ್ಕಾಂದವಚೋ ಅಸ್ಮಾತ್ ಅಂತ ಋಗ್ಭಾಷ್ಯ. ಪಕ್ಷದವ್ರು ಅಂದ್ಕೊಂಡ್ರು, ಓಹೋ ಇದನ್ನು ಯಾರು ಹೇಳಿದ್ರು ಗೊತ್ತ, ಇವತ್ತಿಗೂ ಕೂಡ ಜನಕ್ಕಿದ್ದು ಗೊತ್ತಿಲ್ಲ, ಹೊರನಾಡು ಇವತ್ತಿಗೂ ಗೊತ್ತಿಲ್ಲ ಬೇರೆಯವರಿಗೆ, ಮಧ್ವಾಚಾರ್ಯ ಹೇಳಿದ್ದಾರೆ ಅಂತ ಹೇಳಿ ಬೇರೆಯವರು ಇವತ್ತಿಗೂ ಗೊತ್ತಿಲ್ಲ ಅಂತ ಅರ್ಥ. ನಮಗೆ ಹಾಗೂ ಗೊತ್ತಿಲ್ಲ, ವಿಚಾರ ಬಿಟ್ಬಿಟ್ಟು ನಮ್ಮ ಜನಕ್ಕಂತೂ ಏನೂ ಗೊತ್ತಿಲ್ಲ. ಆದ್ರಿಂದ ಬೇರೆಯವರು ಇವತ್ತಿಗೂ ಗೊತ್ತಿಲ್ಲ, ಅವ್ರು ಎಷ್ಟು ಸಂತೋಷ ಪಡ್ತಾರೆ ಗೊತ್ತಾ. ಇವ್ರು ಹೇಳಿದರೆ ರಾಘವೇಂದ್ರ ಸ್ವಾಮಿಗಳು ತಮ್ಮ ಮಂತ್ರಾರ್ಥ ಮಂಜರಿ ಬರೀಬೇಕಾದ್ರೆ ಪೀಠಿಗೆ ತುಂಬಾ ಇದನ್ನು ಹೇಳ್ತಾರೆ, ಪ್ರಸ್ತಾವನೆ ಬರೀತಾರೆ. ಆಚಾರ್ಯ ಎಷ್ಟು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ವೇದಶಾಸ್ತ್ರಗಳಿಗೆ ಅಂತ ವರ್ಣನೆ ಮಾಡ್ತಾ ಹೋಗ್ತಾರೆ, ಅದನ್ನೆಲ್ಲ ನೋಡಬೇಕು ನಾವು. ಆಗ ಅವನಂದನಂತೆ, ಸ್ವಾಮಿ ಹಾಗಿದ್ರೆ ದಯವಿಟ್ಟು ತಾವು ವಿಷ್ಣು ಸಹಸ್ರ 100 ಅರ್ಥ ಇವೆ ಅಂತ ಹೇಳಿ ಒಂದೊಂದು ನಾಮಕ್ಕೆ 100 ಅರ್ಥ ಹೇಳಿಬಿಡಿ ಒಂದಕ್ಕೆ ಅಂತ ಕೇಳುತ್ತಾನೆ. ಅವನ ಉದ್ದೇಶ ಏನು ಗೊತ್ತೇನು, ಇವ್ರು ಸಿಕ್ಕಾಕೊಟ್ರು ಅಂತ ತಿಳ್ಕೊಂಡ್ಬಿಟ್ಟ, ಏನೋ ಕೊಟೇಶನ್ ಕೊಟ್ಟು ಸಿಕ್ಕಾಕೊಂಡ್ಬಿಟ್ರು ಅಂತ ತಿಳ್ಕೊಂಡ್ಬಿಟ್ಟ. ಪಾಪ ಸ್ಕಂದ ಹೇಳಿಬಿಟ್ರು, ಆಚಾರ್ಯ ಹೇಳಬೇಕಾಗಿಲ್ಲ, ಅರ್ಥ ಹೇಳಬೇಕಾಗಿಲ್ಲ, ಪ್ರಮಾಣ ಕೊಟ್ಟರು ಮುಗೋಗ್ ಸಾಕಾಗ್ತಿತ್ತು ಅಲ್ಲಿಗೆನೆ. ಅವನು ವಾದ ಬೆಳೆಸ್ತ, ಬೆಳೆಸಬಾರ್ದು ಮುಗೋಗ್ ಕಥಾಂತರ ಅಂದ್ರೆ ಮುಗೋಗ್ತಿತ್ತು ಬೇಕಾದ್ರೆ. ಆಚಾರ ಹಾಗೆ ಮಾಡಲಿಲ್ಲ, ಬಂದಿದ್ದೇ ಜ್ಞಾನ ಕೊಡ್ಲಿಕ್ಕೆ ಅವರು. ಏನಯ್ಯ ಹಾಗ ಮಾತು ಕೇಳು, ನಿನಗೆ 100 ಅರ್ಥ ಬೇಕಾ, ನಾನು ಖಂಡಿತ ಹೇಳ್ತೇನೆ, ಆದ್ರೆ ಒಂದು ಕರಾರು ಅಂತ ಹೇಳ್ತಾರೆ ಆಚಾರ್ಯ. ಒಂದು ಕರಾರು, ಏನು ಕರಾರು ಅಂದ್ರೆ 100 ಅರ್ಥ ಹೇಳ್ತೇನಲ್ಲ, ನೀನು ಒಪ್ಪಿಸ್ಬೇಕು ಅಲ್ಲ, ನೀವೆಲ್ಲರೂ ಸೇರಿ ಒಪ್ಪಿಸ್ಬೇಕು ಅಂದ್ರಂತೆ. ಅವ್ರಿಗೆ ಖುಷಿಯಾಗೋಯ್ತು, ಯಾಕೆ ಗೊತ್ತಾ, ಮೊದಲೇ ಹೇಳಲಿಕ್ಕೆ ಇಲ್ಲ ಅಂತ ಮೊದಲನೇದು ಹೇಳಿದ್ರೆ 100 ಜನ ಇದ್ದಾರೆ, ಅಲ್ಲಿ 1000 ಜನ ಇದ್ದಾರೆ, ಒಂದು ಬರ್ಕೊಂಡ್ರೆ ಆಗ್ತದೆ ಅಂತ ತಿಳ್ಕೊಂಡ್ರು. ಪಾಪ ಆಗ್ಲಿ ಅಂತ ಹೇಳಿದ್ರೆ ನಾವು ಒಪ್ಕೊಂಡ್ಬಿಟ್ರಂತೆ ಆಚಾರ್ಯ. ಎಷ್ಟು ಕರುಣಾಡುಗಳು ಒತ್ತ, ಒಬ್ಬನೇ ಒತ್ತಬೇಕು ಅಂತ ಹೇಳಿದ್ರೆ ಎಲ್ಲರೂ ಸೇರಿ ಒಪ್ಪಿಸ್ರೆ ಸಾಕು, ಖುಷಿಯಾಗೋಯ್ತು. ಯಾವ್ದಕ್ಕೆ ಹೇಳಬೇಕು, ಪ್ರಸಕ್ತ ಪರಿತ್ಯಾಗ ಕಾರಣಾಭಾವಾತ್ ಅಂತ ಹೇಳ್ತಾರಲ್ಲ, ವಿಶ್ವಮಿಷ್ಟುರುವ ಷಟ್ಕ, ವಿಶ್ವಪದಕ್ಕೆ ಶುರು ಮಾಡಿದ್ರು. ಸಪದಿ ವಿಶ್ವಪದಾರ್ಥಾನ್, ವಿಶ್ವಮದ ಅರ್ಥ ಹೇಳ್ತಾರೆ ಹೇಳ್ತಾರೆ ಹೇಳ್ತಾರೆ. ಆ ಧಾತು ವಿದ್ವಾಂಸರ ಮುಂದೆ ಅರ್ಥ ಹೇಳೋದು ಅಂತ ಹೇಳಿದ್ರೆ ಬರೀ ಇದು ಹೇಳಿದ್ರೆ ಸಾಲದವರಿಗೆ, ಎಲ್ಲ ನಿಷ್ಪತ್ತಿ ತೋರಿಸ್ಬೇಕು, ಅದಕ್ಕೆ ನಿರ್ವಚನ ಮಾಡಿ ತೋರಿಸ್ಬೇಕು, ಆಧಾರಗಳು ಕೊಡಬೇಕು. ಪ್ರತ್ಯಯ ಪ್ರಕೃತಿ ಸಂಗಮ ಭಂಗೀನ್ ಶಬ್ದಶಾಸ್ತ್ರ ವಿಹಿತಾಂ ಪ್ರತಿದರ್ಶ, ಎಲ್ಲದು ವ್ಯಾಕರಣ ಪ್ರಕಾರ ಆಗಬೇಕು, ಶಾಸ್ತ್ರ ಪ್ರಕಾರ ಆಗಬೇಕು, ವಿಮಾಂಸ ಅರ್ಥ ಬಂದಿರಬೇಕು, ಪ್ರಮಾಣಗಳನ್ನು ಕೊಡಬೇಕು. ಮತ್ತೆ ಅದಕ್ಕೆ ಸರ 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 ಹೇಳ್ತಾ ಇದ್ದಾರೆ ಆಚಾರ್ಯರು. ಎಲ್ಲ ಕೇಳಿದ್ರೆ ಒಂದಾಯ್ತು, ಎರಡಾಯ್ತು, ಮೂರಾಯ್ತು, ಒಂದು ಅರ್ಥ ಹೇಳ್ತೇನೆ ಅಷ್ಟೇ. ಅದಕ್ಕೆ ವಿನಾಶಯತೆ ಇತಿ ವಿಶ್ವ, ವಿನಾಶಯತೆ ಇತಿ ವಿಶ್ವ, ಏನಿರುತ್ತೇನೆ ಅದಕ್ಕೆ ಅರ್ಥ. ವಿ ಅಂದ್ರೆ ವಿಪಕ್ಷಿ ಪರಮಾತ್ಮನೋಹ, ವಿ ಅಂದ್ರೆ ಗರುಡ ಅಂತ ಅರ್ಥ, ಗರುಡನ ಮೇಲೆ ನಡೆಯುವ ಗರುಡ ವಾಹನ ಅಂತ ಅರ್ಥ. ಅವರಿಗೆ ಆಶ್ಚರ್ಯ ಆಗೋಯ್ತು. ಮತ್ತೆ ಹೇಳ್ತಾರೆ ವಿಷ್ಣು ಅಂತ ಹೇಳಿದ್ರೆ ವಿಶ್ವ ಅಂದ್ರೆ ಸರ್ವಂ, ಸರ್ವತ್ರ ವ್ಯಾಪ್ತನಾದವನು ವಿಷ್ಣು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ವಿಶ್ವೋ ವಾಯು ಸಮುದ್ದಿಷ್ಟ, ವಿಶ್ವ ಅಂದ್ರೆ ವಾಯುದೇವರು, ವಾಯುದೇವರೊಳಗಿರೋದಕ್ಕೆ ವಿಶ್ವ ಅಂತ ಪರಮಾತ್ಮನಿಗೆ ಹೆಸರು. ಜಾಗ್ರತ ಅವಸ್ಥಾ ಪ್ರತಿ ಪ್ರವರ್ತಕ ರೂಪ ವಿಶ್ವ, 19 ಮುಖದ ರೂಪ ಅದು, ಒಂದು ವಿಶ್ವರೂಪ, ವಿಶ್ವಂಭರ ರೂಪ. ಒಂದೊಂದು ಹೇಳ್ತಾನೆ ಇದ್ದಾರೆ, ಅವ್ರು ಕೇಳ್ತಾನೆ ಇದ್ದಾರೆ. 10 ಆಯ್ತು, 20 ಆಯ್ತು, 30 ಆಯ್ತು, 40 ಆಯ್ತು, 50 ಬಂದ್ರು ಇವರಿಗೆ ಎಲ್ಲ ಮರ್ತು ಹೋಗುತ್ತೆ ಅಷ್ಟೊತ್ತಿಗೆ, ಎಲ್ಲ ಅಡ್ಡು ಗೋಡೆ. ಪಾಪ ನಮ್ಮ ತರಬೇತಿ ಅಪಾ ರೆಕಾರ್ಡ್ ಇದ್ರೆ ಅನುಕೂಲ ಆಗ್ತಿತ್ತು, ಏನೋ ಟೇಪ್ ರೆಕಾರ್ಡ್ ಇದ್ರೆ ಅನ್ಕೊಂಡ್ಬಿಡ್ತಾರೆ. ಪಾಪ ಆಚಾರ್ಯ ಹೇಳಿದ್ರೆ ರೆಕಾರ್ಡ್ ಮಾಡೋದಕ್ಕೆ ಯಾವ ಸಾಮರ್ಥ್ಯ ಉಂಟು. ಎಲ್ಲ ನೋಡಿದ್ರಂತೆ ಎದ್ರಂತೆ ಎಲ್ಲರೂ ಕೂಡ, ಈ 50 ಮನೆ ಬಾರ ಮುಗಿದೋಗ್ಬಿಟ್ಟಿದೆ, ಮುಂದೆ 50 ಹೇಳ್ತಾರೆ ಬೇರೆಯವರು, ಓಂದ ನಮ್ಮ ಕೈಲಿ ಆಗಲ್ಲ ಅಂತ ನಿಂತ್ಕೊಂಡ್ರಂತೆ. ಸ್ವಾಮಿ ನಾವೆಲ್ಲ ಭಾರಿ ಬುದ್ಧಿವಂತರು ಹೌದು, ನೀವು ಎಷ್ಟು ಬುದ್ಧಿವಂತರು ಅಂತ ಕೇಳಿದರೆ, ವಿಶ್ವ ಸಂಖ್ಯೆಯ ಪಯೋ ಅಂಧುಗಣಾವ, ಬಾವಿಗಳಲ್ಲಿ ನೀರು ಎಷ್ಟು ಇಳಿಸ್ಬಹುದು, ಏನೋ ಒಂದು ನಾಡು ದೊಡ್ಡ ಮಳೆಗಳೇ ಬಂದ್ರೆ ತುಂಬುವುದಷ್ಟೇನೆ. ಈ ಸುರಾಬಿ ಹೊಡೆದ್ರೆ ನಿಂತ್ಕೊಳ್ಳುತ್ತೆ, ಅದು ಬಂದ್ಬಿಟ್ಟು ಸುರಾಬಿ ಹೊಡೆದ್ರೆ ಯಾವ ಬಾವಿ ಉಳಿಯುತ್ತೆ, ಅಲ್ಲ ಪೀಸ್ ಬಿ ಎಲ್ಲ ಮುಚ್ಚೋಗಿ ಬಿಡುತ್ತೆ. ಅದಕ್ಕೆ ಪ್ರಯೋಜಕವನ್ನ ತುಂಬಿಕೊಳ್ಳುವ ಶಕ್ತಿ ಯಾವ ಬಾವಿಗಿದೆ? ನಾವೆಲ್ಲ ದೊಡ್ಡ ಬಾವಿಗಳಂತ ಇದ್ದೇವೆ ಹೊರತು ನಿಮ್ಮದು ಪ್ರಯೋಜಕದ ಪ್ರತಿಭಾ ನಿಮ್ಮದು. ಹೇಳ್ತಾರೆ ದೇವತಾ ಸುಸುಲಭ ಪ್ರತಿಭಾತೆ ಮಾನುಷೇಶು ಚಪಲೇಶು ಕಥಾಕ ಕ್ಷಮ್ಯ ಸೌಮ್ಯ ಸಕಲಜ್ಞ ನಮಸ್ತೆ ತೇ ಬ್ರುವಂತ ಇತಿ ತಂಕಿಲ ನೇಮು. ನೀವು ಮನುಷ್ಯರಲ್ಲ ಸ್ವಾಮಿ, ದೇವತೆಗಳಲ್ಲೂ ಇಂಥ ಪ್ರತಿಭೆ ಇರುತ್ತೆ ಅಂತ ಅನ್ಕೊಳ್ಳೋಕ್ಕಾಗೋದಿಲ್ಲ ನಮಗೆ. ಎಂಥ ಪ್ರತಿಭೆ, ಪ್ರತಿಭಾ ಪ್ರವಾಹ ನಿಮ್ಮದು, ನಮೋ ನಮ ಅಂತ ಅದೆಲ್ಲ ಸಾಷ್ಟಾಂಗ ಹೊಡೆದು ಬಿಟ್ಟಿರುತ್ತೆ. ಆಚಾರ್ಯರು ಒಂದು ದೊಡ್ಡ ಅರ್ಥ ತೋರಿಸ್ತಾರೆ. ವಿಷ್ಣು ಸಹಸ್ರನಾಮಕ್ಕೆ ಪ್ರತಿ ನಾಮಕ್ಕೂ 100 ಅರ್ಥ ಉಂಟು. ದೊಡ್ಡ ವಿದ್ವತ್ ಪವಾಡ ಇದು, ಒಂದು 100 ಅರ್ಥ ಉಂಟು. ಆಚಾರ್ಯ ಬರೀ ಹೇಳಿದ್ದಲ್ಲ, ಅಲ್ಲಿ ಹೇಳಿದ್ದಷ್ಟೇ ಅಲ್ಲ, ತಮ್ಮ ಗ್ರಂಥಗಳು ಎಷ್ಟು ಪದಕ್ಕೆ ಅರ್ಥ ಬರೀತಾರೆ ಗೊತ್ತಾ ಆಚಾರ್ಯರು. ವಿಷ್ಣು ಸಹಸ್ರ ತುಂಬಾ ಪದಗಳಿಗೆ ಉಲ್ಲೇಖ ಮಾಡ್ತಾ ಮಾಡ್ತಾ ಬರ ಹಾಕಿಬಿಡ್ತಾರೆ. ಅದನ್ನ ಕ್ರೋಢೀಕರಿಸಿ ಹೊಸ ವಿಶ್ವ ಸಹಸ್ರನಾಮ ಭಾಷ್ಯ ಆಗುತ್ತೆ. ವಿದ್ಯಾಧಿರಾಜರು, ಸತ್ಯಸಂಧತೀರ್ಥರು, ಶೇಷಚಂದ್ರಿಕಾಚಾರ್ಯರು ಅನೇಕ ನಾಮಗಳಿಗೆ ಆ ರೀತಿ ಪ್ರಮಾಣಗಳನ್ನು ಕೊಟ್ಟು ವಿಶ್ಲೇಷಣೆ ಮಾಡಿದ್ದಾರೆ. ಆಚಾರ್ಯ ದೊಡ್ಡ ಕೊಡುಗೆ ಇದು ಒಂದು. ಆಚಾರ್ಯರು ತೋರಿಸ್ತಾ ಇದ್ದಾರೆ, ತಾವು ದೊಡ್ಡವರು ತೋರಿಸ್ತಾ ಇಲ್ಲ ಆಚಾರ್ಯರು, ವಿಷ್ಣು ಸಹಸ್ರನಾಮ ಭಾರಿ ದೊಡ್ಡದು ಅಂತ ಆಚಾರ್ಯರು ತೋರಿಸಿಬಿಟ್ರು. ವಿಷ್ಣು ಸಹಸ್ರನಾಮ ಭಾರಿ ದೊಡ್ಡದು. ಇದರಿಂದ ಏನ್ ತೋರಿಸಿದ್ರು ಗೊತ್ತೇನು? ಶಿವಸಹಸ್ರನಾಮ ಸ್ತೋತ್ರ ಇದೆ, ಗಣೇಶನಾಮ ಸ್ತೋತ್ರ ಇದೆ, ಬೇಕಾ ಸಹಸ್ರನಾಮ ಸ್ತೋತ್ರ ಇದೆ, ಸೊ ವಿಷ್ಣು ಸಹಸ್ರನಾಮ ಸ್ತೋತ್ರನೂ ಇದೆ, ಎಲ್ಲರಿಗೂ ಸಾವಿರ ನಾಮ ಇದೆ. ಅಂದ್ರೆ ಎಲ್ಲರೂ ಸಮಾನತೆ ಯಾಕೆ ಅನ್ನಬಾರದು? ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ ಆಚಾರ್ಯ. ಎಲ್ಲರೂ ಸಾವಿರ ನಾಮ ಇರಬಹುದು, ಆದ್ರೆ ಒಂದೊಂದು ನಾಮಕ್ಕೂ ನೂರರ್ಥ ಇರೋ ನಾಮ ಅಂದ್ರೆ ವಿಷ್ಣು ಸಹಸ್ರನಾಮ ಒಂದೇ. ಒಂದೊಂದು ನಾಮಕ್ಕೂ ನೂರರ್ಥ ಇರೋ ನಾಮಗಳೊಂದು ವಿಷ್ಣುವಿಗೆ ಮಾತ್ರ. ಅದಕ್ಕೆ ಹರಿರೇವ ತರಹ ಹರಿರೇವ ಗುರು ಅಂತ ಹೇಳಿಬಿಟ್ರು. ಆಗ ಒಂದು ಪ್ರಶ್ನೆ ಬಂತು, ಅದ್ ಹೇಗೆ ನಂಬಬೇಕು ನಾವೀಗ? ನಾಮ ಅಷ್ಟೇ ಇದ್ಮೇಲೆ ಅಷ್ಟೇ ಅರ್ಥ ಇಡ್ಬೋದಲ್ಲ ಅಂತ ಕೇಳಿದ್ರೆ ನಮಗೆ ಅರ್ಥ ಆಗ್ತದೆ. ಕಿಲೋಗ್ರಾಮ್ ಅಂದ್ರೆ ಸಾವಿರ ಗ್ರಾಮು, ಸಾವಿರ ನಾಮ ಇದ್ದಾಗೆ ಗ್ರಾಮು ನಾಮ ಅಷ್ಟೇ ವ್ಯತ್ಯಾಸ. ಇವತ್ತು ನೋಡಿ ಕಬ್ಬಿಣ ನೂರು ಸಾವಿರ ಗ್ರಾಮ ಒಂದು ಕಿಲೋ, ಬಂಗಾರ ಒಂದು ಕಿಲೋ, ಎಷ್ಟು ಡಿಫ್ರೆನ್ಸ್ ನೋಡಿ. ಎರಡು ಸಾವಿರ ಗ್ರಾಮ್ಗಳೇ, ಎರಡು ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ರೆ ನಾವು ಸಾವಿರ ಬಂಗಾರ ಕೊಡ್ತೀನಿ, ನೀವು ಕಬ್ಬಿಣ ಕೊಡ್ತೀನಿ ಬಂಗಾರ ಕೊಡಿ ಅಂತ ಹೇಳಿ ಪಾಪರ್ ಎದ್ದು ಹೋಗ್ತಾನೆ. ನೀವು ಟನ್ ಗಟ್ಟಲೆ ಕಬ್ಬಿಣ ಇಟ್ಕೊಂಡ್ರು ಯಾರು ಬರೋದಿಲ್ಲ, ನೀವು ಇಟ್ಕೊಂಡ್ರೆ ಸಾವಿರ ಗ್ರಾಮ್ ಇಟ್ಕೊಂಡ್ರೆ ಇನ್ಕಮ್ ಟ್ಯಾಕ್ಸ್ ನೋಡ್ಬರ್ತಾರೆ. ಆಗಲೇ ಎಲ್ಲಿಂದ ಬಂತು ಅಂತ ಕೇಳಿದ್ರು, ಬಂಗಾರ ಎಲ್ಲಿಂದ ಬಂತು, ಕಬ್ಬಿಣ ಎಲ್ಲಿಂದ ಬಂತು ಅಂತ ಕೇಳೋದಿಲ್ಲ, ಬಂಗಾರ ಎಲ್ಲಿಂದ ಬಂತು ಅಂತ ಕೇಳುತ್ತಾನೆ. ಸಾವಿರ ಗ್ರಾಮ್ ಕಾಮನ್ನು ವ್ಯಾಲ್ಯೂ ಎಷ್ಟು ಅದಕ್ಕೆ? ಇದು ಹೋಗಿ ಹಾಗೆ ತಗೊಂಡೋಗ್ರಿ ಅಂತ ಇಟ್ಟದಲ್ಲ, ಹಾಗೆ ತಗೊಂಡು ಅದಕ್ಕೆ ಮುಳಿ ಹೋಗ್ತಾರೆ ಅವ್ನು ಕೊಡಬೇಕಾದ್ರೆ. ನನಗೊಂದು ಬಳ್ಳ ಒಂದು ಸಾವಿರ ಗ್ರಾಮ್ ಬೆಳ್ಳಿಯಲ್ಲಿ, ಸಾವಿರ ಗ್ರಾಮ್ ಚಿನ್ನೆಯಲ್ಲಿ, ಸಾವಿರ ಗ್ರಾಮ್ ಕಬ್ಬಿಣೆಯಲ್ಲಿ, ಸಾವಿರ ಗ್ರಾಮ್ ಒಂದು ಮಾತ್ರಕ್ಕೆಲ್ಲ ಒಂದೇ ಆಯ್ತಾ? ಸಾವಿರ ನಾಮ ಇದ್ದವರೆಲ್ಲ ಒಂದೇ ಆಗ್ತಾರ? ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ವಿಷ್ಣು ವಿಷ್ಣುರು ವಶಟ್ಕಾರ ಅಂತಕ್ಕಂಥ ನಾಮಗಳು ಎಷ್ಟಾಯ್ತು ಪರಮಾತ್ಮನ ಹೆಸರುಗಳು. ಆದ್ರಿಂದ ಹರಿ ಸರ್ವೋತ್ತಮ, ವಿಷ್ಣು ಸಹಸ್ರನಾಮ ಸರ್ವಶ್ರೇಷ್ಠವಾದಂತಹ ಸರ್ವಶಾಸ್ತ್ರನಾಮ. ಇಡೀ ಭಾರತಂ ಸರ್ವಶಾಸ್ತ್ರೇಷು ಭಾರತೇ ಗೀತಿಕಾವರ, ಇಡೀ ಶಾಸ್ತ್ರಗಳಲ್ಲಿ ಭಾರತ ದೊಡ್ಡದು, ಅದರಲ್ಲಿ ಎರಡು ಭಾರಿ ದೊಡ್ಡವು, ಒಂದು ಗೀತಾ, ಒಂದು ವಿಷ್ಣು ಸಹಸ್ರನಾಮ. ನೇಯಂ ಪಾಠ್ಯಂಚ ತದ್ವಯಂ, ಅದೆರಡು ತಿಳ್ಕೋಬೇಕು, ಇನ್ನೊಬ್ರು ಹೇಳಬೇಕು ಅಂತ ಆಚಾರ್ಯ ಹೇಳ್ತಾರೆ. ವಿಷ್ಣು ಸಹಸ್ರನಾಮದ ಹಿರಿಮೆ ವಿಷ್ಣು ಸರ್ವೋತ್ತಮತ್ವದ ಹಿರಿಮೆಯಾಯಿತು. ಅದು ಯಾವುದೋ ನೆಪದಿಂದ ಹರಿ ಸರ್ವೋತ್ತಮತ್ವ ಕೊಯ್ತರು ಆಚಾರ್ಯರು. ವಿಷ್ಣು ಸರ್ವೋತ್ತಮತ್ವಂತೂ ಸರ್ವದಾ ಪ್ರತಿಪಾದಯ, ಇದನ್ನು ಮಾಡಿದ ಗುರುಗಳು ಮಧ್ವಾಚಾರ್ಯರು. ಇನ್ನು ಯೋಚನೆ ಮಾಡಿದಾಗ ವಿಷ್ಣು ಸಹಸ್ರನಾಮ ಕಲಿಯಲಿಕ್ಕೆ ಎಷ್ಟು ಪುಣ್ಯ ಮಾಡಿರಬೇಕು ನಮಗೆ ಜನ ಗೊತ್ತಿಲ್ಲ. ವಿಷ್ಣು ಸಹಸ್ರನಾಮ ತುಂಬಾ ಹೆಚ್ಚಳದು ಯಾರು ಗೊತ್ತೇನೆ? ಇವತ್ತಿನ ದಿವಸ ಹೊರಗೆ ಹೋಗಿ ಬೇಕಾದಷ್ಟು ಕೇಳುತ್ತೆ ವಿಷ್ಣು ಸಹಸ್ರನಾಮ. ಎಷ್ಟೋ ಕಡೆ ವಿಷ್ಣು ಸಹಸ್ರನಾಮ ಸಂಸ್ಥೆಗಳುಂಟು, ಸಂಘಗಳುಂಟು, ನಮ್ಮಲ್ಲಿ ಯಾವ ಹೆಸರು ನಮ್ಮಲ್ಲಿಲ್ಲ. ಇವತ್ತು ಮಾಧ್ವರಲ್ಲಿ ಮಧ್ವಾಚಾರ್ಯರು ಹೇಳಿದ್ದನ್ನ ನಾವು ಏನೂ ತಿಳ್ಕೊಂಡಿಲ್ಲ ಅಂತ ಹೇಳೋ ದೃಷ್ಟಾಂತ ಇದು ಒಂದು. ಅವ್ರು ಏನೂ ಗೊತ್ತಿಲ್ಲ, ಹೇಳಿದ್ದು ಹೇಳಿದ್ದು ಹೇಳಿದ್ದೆ ಹೇಳಿದ್ದೆ ಪಾಪ. ನಿನ್ನ ಯಾವ್ದು ಸಭೆಗೆ ಹೋಗಿದ್ರೆ ಒರೆ ಓಂ ಓಂ ಶುರು ಮಾಡ್ತಾ ಇದ್ದಾರೆ ಪಾಪ. ಅದು ಒಬ್ಬ ಓಂಕಾರ ಅರ್ಹತೆ ಕೂಡ ಇಲ್ಲ. ನಮ್ಮಲ್ಲಿ ಒಬ್ಬರು ಸಿನಿಮಾ ಶುರು ಮಾಡೋ ಕಾಲ ಬಂದು ಹೋಗ್ಬಿಟ್ಟಿದೆ ಹೆಚ್ಚು ಕಡಿಮೆ. ಅರ್ಥಾತ್ ಮನೆಯಲ್ಲಿ ಮಕ್ಕಳು ಹೇಳ್ತಾರ ಎಷ್ಟು ದುಃಖ ಆಗುತ್ತೆ ಯೋಚನೆ ಮಾಡಿ. ಸಿನಿಮಾ ಹೇಳೋ ಜನ ಇದ್ರೆ ಎಷ್ಟು ಸಂಕಟ ಆಗಬಹುದು. ಇಂಥ ವೇದದಂತಹ ವಾಂಗ್ಮಯ ಆಚಾರ ಸರ್ವಮೂಲ ಗ್ರಂಥಗಳ ಗ್ರಂಥಗಳು ಅದೆಲ್ಲ ಇರಬೇಕಾದ್ರೂ ಕೂಡ ನಮಗೇನು ಗೊತ್ತಿಲ್ಲ ಅಂದ್ರೆ ಅದು ಅಕ್ಷಮ್ಯ ಅಪರಾಧ. ಇದು ಯಾವುದಕ್ಕೂ ಯಮದೇವರು ಪ್ರಶ್ನೆ ಮಾಡೋದಿಲ್ಲ. ಇಂಥ ಗ್ರಂಥ ಯಾಕಯ್ಯ ಓದ್ಲಿಲ್ಲ ಅಂತ ಕೇಳಿದ್ರೆ ಏನು ಉತ್ತರ ಕೊಡೋದು ನಾಳೆ ಎಂಬುದು ಯೋಚನೆ ಮಾಡಬೇಕು. ಆಚಾರ್ಯ ಇನ್ನೊಂದು ದೇವಸ್ಥಾನಕ್ಕೆ ಹೋದ್ರಂತ ಅಲ್ಲಿಯಿಂದ ದೇವಸ್ಥಾನ ಆಚಾರ್ಯ ದೇವಸ್ಥಾನ ಮುಖ್ಯವಾಗಿರಲಿಲ್ಲ, ಅಲ್ಲಿ ದೇವರು ಸರ್ವೋತ್ತಮತ್ವ ಹೇಳೋದು ಮುಖ್ಯ ಆಗಿತ್ತು ಅಷ್ಟೇ ಅವರಿಗೆ. ಅಲ್ಲಿ ಮತ್ತೆ ಸ್ವಯಸ್ವಿನಿ ತೀರಣೆ ಅದು ಕೂಡ ಅಲ್ಲಿ ದೊಡ್ಡ ವಿದ್ವತ್ ಸಭೆ. ಆಚಾರ್ಯ ಬರ್ತಾರೆ ಅಂತಷ್ಟ ಜನ ವಿದ್ವಾಂಸರು ಗುಂಡ ಯಥಾ ಪ್ರಕಾರ ಬಂತು. ಇನ್ನೊಂದು ಆಸೆ ಹುಟ್ಟಿತ್ತು ಇಷ್ಟೊತ್ತಿಗೆ ಆಚಾರ್ಯರ ಬಗ್ಗೆ ಎಲ್ರಿಗೂ ಕೂಡ, ಏನಂದ್ರೆ ಅವ್ರು ಭಾರಿ ಸಂಭಾವನೆ ಕೊಡ್ತಾರೆ ಎಂದು ಶುರುವಾಗಿತ್ತಾಗಲೇ. ಇದೊಂದು ಆಚಾರ ಹೊಸ ತತ್ವ ಇರುವಂತೆ ವಿದ್ವಾಂಸರು ಉಳಿಬೇಕು ಅಂತಿದ್ರೆ, ವಿದ್ಯೆ ಉಳಿಬೇಕು ಅಂತಿದ್ರೆ ಉದಾರವಾಗಿ ಸಂಭಾವನೆ ಕೊಟ್ಟರೆ ಉಳಿತದೆ. ಇವತ್ತು ಕಂಪ್ಯೂಟರ್ ಯಾತಕ್ಕೆ ಓದ್ತಾರೆ? ಲಕ್ಷ ರೂಪಾಯಿ ಸಂಬಳ, ಎರಡು ಲಕ್ಷ ರೂಪಾಯಿ ಸಂಬಳ ಬಾಯಿ ಬಿಟ್ಕೊಂಡು ಹೋಗ್ತಾರೆ ಈ ಕಡೆಗೆ. ಬೆಳಿಗ್ಗೆ 6 ಗಂಟೆ ಅಂದ್ರೆ ರಾತ್ರಿ 12 ಗಂಟೆ ಹುಡುಗಿ ಕೆಲಸಕ್ಕೆ ಅದು ಮನೆಗೆ ಹೋಗಲಿಲ್ಲವಂತ ಅಲ್ಲೇ ಎದ್ದು ಬಿಡ್ತಾರೆ ನಡಿ ಅಂತೇಳಿ. ಇವರು ಅಂತಾರೆ ಅಲ್ಲೇ ಎದ್ದು ಬಿಡು, ದುಡ್ಡು ಬರ್ತಲ್ಲ ಸಾಕು, ಎಲ್ಲಿದ್ರೆ ಅಂತ ಮಗ ಅಂದ ಕಾಲ ಬಂದು ಹೋಗ್ತೀವಿ. ಬರ್ತಾ 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 ಯಾಕೆ? ದುಡ್ಡಿದೆ ಅದಕ್ಕೋಸ್ಕರ. ಇವತ್ತು ಆಚಾರ್ಯ ಶಾಸ್ತ್ರಕ್ಕೆ ಎಷ್ಟು ಮಹತ್ವ ಇದೆ ಅಂತ ಗೊತ್ತಾಗಬೇಕಾದ್ರೆ ಉದಾರವಾಗಿ ಸಂಭಾವನೆ ಕೊಟ್ಟರೆ ಬರ್ತದೆ, ಅದಿಲ್ಲೇ ಇಲ್ಲ. ಆಚಾರ್ಯರು ರಾಯರ ಆಶ್ರಮ ತಗೋಬೇಕಾದ್ರೆ ಹೇಳಿದ್ರಂತೆ, ನಾನು ಆಶ್ರಮ ತಗೋಬೇಕು ವೆಂಕಟಭಟ್ರೆ, ನೀವೀಗ ಯಾತಕ್ಕೆ ಗೊತ್ತಾ? ಶಾಂತಿ ಹಿ ದಾಂತಿ ಹಿ ಧೀರತಾ ಉದಾರತಾಚ, ತುಂಬಾ ಉದಾರಿಗಳು ನೀವು. ನೀವು ಪೀಠ ತಗೊಂಡ್ರೆ ಜ್ಞಾನ ಉಳಿತದೆ ಅಂತ ಹೇಳಿದ್ದಾರೆ. ಇವತ್ತು ಹಣ ಖರ್ಚು ಮಾಡದೆ ಹೋದ್ರೆ ಎಂದೂ ಜ್ಞಾನ ಬರೋದಿಲ್ಲ. ವಿದ್ವಾಂಸರು ಹೇಗೆ ಬದುಕಬೇಕು ಯೋಚನೆ ಮಾಡಿ. ವಿದ್ವಾಂಸರು ಬದುಕಬೇಕಾದ್ರೆ ಜ್ಞಾನ ಪ್ರಸಾರ ಆಗಬೇಕಾದ್ರೆ ದುಡ್ಡು ಬೇಕಲ್ಲ. ಆಚಾರ್ಯರು ದಾಖಲೆಯಲ್ಲಿ ದಾನ ಕೊಟ್ಟವರು. ಆದ್ರಿಂದ ಎಲ್ಲ ಜನ ರಾಶಿ ರಾಶಿ ಬಂದರಂತೆ ಆಚಾರ್ಯರು. ಅವರೆಲ್ಲ ಬುದ್ಧಿವಂತಿಕೆ ಮಾಡಿದ್ದಾರೆ ಜನಗಳೆಲ್ಲ. ನಾವು ಸೋತರೂ ಮರ್ಯಾದೆ ಹೋಗಬಾರದು, ಗೆದ್ರೆ ಮರ್ಯಾದೆ ಬರದೇ ಇರಬಾರದು ಅಂತ ಹೇಳಿ ಅನ್ಯ ದೇಶದ ಮುಖಾಹ ತಮ ಪೃಚ್ಛನ್, ಬೇರೆ ಬೇರೆ ವಿದ್ವಾಂಸನ್ ಕರೆಸಿದ್ರಂತೆ. ಬೇರೆ ದೇಶ ವಿದ್ವಾಂಸನ್ ಇಂಪೋರ್ಟ್ ಮಾಡಿ ಕರ್ಕೊಂಡ್ರಂತ ಅಲ್ಲಿಗೆ. ನೋಡಯ್ಯ ಆಚಾರ್ಯರೇ, ನೀವು ವಾದ ಮಾಡಬೇಕು ಆಚಾರ್ಯರ ಹತ್ರ. ಸೋತ್ರೆ ನೀವು ಸೋತ್ರಿ ಅಷ್ಟೇ, ಹೋಗ್ಬಿಡಿ ಆ ಕಡೆಗೆ. ಗೆದ್ರೆ ನಾವು ಹೇಳ್ಕೊಟ್ಟು ಗೆಲ್ಸಿದ್ವಿ ಅಂತ ನಾವು ಮುಂದೆ ಬರ್ತೇವಾಗ ಆಯ್ತಾ? ಆದಷ್ಟು ದುಡ್ಡು ಕೊಟ್ರೆ ಆಯ್ತು, ಯಾರು ಕೊಟ್ರೆ ಅಂತ ಅವನು ಬಂದ ಪಾಪ. ವಿದ್ವಾಂಸರು ಭಾರಿ ಕಿತಾಪತಿ ಮಾಡೋ ಜನ ಇರ್ತಾರೆ, ಸಾಮಾನ್ಯರಿರೋದಿಲ್ಲ. ಸಾಕ್ಷರ ವಿಪರೀತಾಶ್ಚೇತ್ ರಾಕ್ಷಸ ಏವ ಕೇವಲ, ಎಲ್ಲ ಕಿತಾಪತಿ ನೋಡಬೇಕು ಅಂತ ರಾಜಕಾರಣ ಏನೂ ಅಲ್ಲ, ವಿದ್ವಾಂಸರ ಹತ್ರ ಬನ್ನಿ ಗೊತ್ತಾಗ್ತದೆ. ಸಮಾಜ ಪುಡಿ ಪುಡಿ ಮಾಡಷ್ಟು ಸಾಮರ್ಥ್ಯ ಇರ್ತದೆ ಅವರಿಗೆ. ಅವ್ರು ಕೆಲಸ ಮಾಡಿದ್ರು, ತಕ್ಷಣ ಕೂತ್ಕೊಂಡ ಪ್ರಶ್ನೆ ಕೇಳಿ ಶುರು ಮಾಡಿದ್ರು. ಆಚಾರ್ಯ ಯಾವ್ದು ಕೇಳಿದ್ರು ಅವರೇ ಸೆಲೆಕ್ಟ್ ಮಾಡಿದ್ರು. ಸದ್ದದಾದನ ಸುಸಂಚನ ನಿಂದ ಕಾರ್ಯ ಸೂಕ್ತಗತ ಭಾವಮುಪೇತ್ಯ, ದಾನ ಸೂಕ್ತ ಅಂತ ಒಂದು ಋಗ್ವೇದಿತ್ತು. ಅದು ಸೂಕ್ತದ ಅರ್ಥ ಏನು ಅಂದ್ರೆ, ಸದ್ದದ ಅದದ ಸುಸಂಸನ ನಿಂದಾಕಾರಿ ಸೂಕ್ತಗತ ಭಾವಮುಪೇತ್ಯ. ಯಾರು ದಾನ ಧರ್ಮ ಮಾಡ್ತಾರೋ ಅವರು ಭಾರಿ ಹೊಗಳುತ್ತದೆ, ಯಾರು ಮಾಡೋದಿಲ್ಲವೋ ಅದದ ನಿಂದಾಕಾರಿ ಸದ್ದದ ಶಂಸನಕಾರಿ ಆ ಸೂಕ್ತವನ್ನ ಮುಂದಿಟ್ಟನಂತೆ. ಸನ್ಯಾಸಿಗಳು ದಾನ ಮಾಡಬೇಕಾಗಿಲ್ಲ, ಅವ್ರು ಮಾಡಬೇಕಾದ ದಾನ ಒಂದೇ, ಜ್ಞಾನ ದಾನ ಮಾಡಬೇಕು, ವಿದ್ಯಾ ದಾನ ಮಾಡಬೇಕು, ಬೇರೆ ದಾನ ಮಾಡಬೇಕಾಗಿಲ್ಲ. ಇವರಿಗೆ ದಾನ ಸೂಕ್ತ ಗೊತ್ತಿರೋದಿಲ್ಲ ಅಂತ ತಿಳ್ಕೊ ಔಟ್ ಆಫ್ ಸಿಲೆಬಸ್ ಕೇಳಿದ್ರೆ ಕೇಳ್ತಾರೆ, ಅದು ಭಾರಿ ಮುಖ್ಯ. ಅದು ಸನ್ಯಾಸಿಗಳು ಔಟ್ ಆಫ್ ಸಿಲೆಬಸ್ ಅಂತ ದಾನ ಸೂಕ್ತ ಕೇಳಿದಂತೆ. ಅವನಿಗೇನು ಗೊತ್ತು, ಜಗತ್ತಲ್ಲಿ ಯಾರು ದಾನ ಮಾಡಬೇಕಾದ್ರೆ ಕೈ ಆಡಬೇಕಾದ್ರೆ ಆಚಾರ ಆಡಿಸಿದ್ರೆ ಆಡಬೇಕು, ಇಲ್ಲದೆ ಹೋದ್ರೆ ಇಲ್ಲ. ಅವ್ರು ಕೊಟ್ಟರೆ ಉಂಟು, ಇಲ್ಲದೆ ಹೋದ್ರೆ ಇಲ್ಲ. ಉಚ್ಚಾವಚಾಯೇನ ಸಮಸ್ತ ಚೇಷ್ಟಾ ಕಿಂ ತತ್ರ ಚಿತ್ರಂ ಚರಿತಂ ನಿವೇದ್ಯಂ, ಇದು ಗೊತ್ತಿಲ್ಲ. ಅದು ತಕ್ಷಣ ಆಚಾರ ಅರ್ಥ ಹೇಳಿದ್ರಂತೆ, ಸರಸರಸರ ಅರ್ಥ ಹೇಳಿಬಿಡ್ತಾರೆ. ಅದಕ್ಕೆ ಇವನು ತದ್ದಿದ್ದಾಗಿಬಿಡ್ತಾರೆ ಎಲ್ಲರೂ ಕೂಡ. ಅವನು ಏನಾದ್ರು ಮಾಡ್ಬೇಕಲ್ಲ, ಕಿತಾಬದ್ದು ತೆಗಿಬೇಕಲ್ಲ ಸ್ವಾಮಿ, ಅಲ್ಲಿ ಪ್ರಣಿಯಾತ್ ಅಂತ ಬಂತಲ್ಲ ಅದಕ್ಕೆ ಧಾತು ಯಾವುದು ಅಂತ ಕೇಳಿದ. ಆಚಾರ್ಯ ಪ್ರಣ್ ಅಂತ ಹೇಳಿದ್ರು, ಪ್ರಣ ಧಾತು ಅಂತ ಹೇಳಿದ್ರು. ಹಾಗಲ್ಲ ಸ್ವಾಮಿ, ಪ್ರೀಂಗ್ ಧಾತು ಆಗುತ್ತೆ ಅಂತ ಹೇಳಿದ. ಆಚಾರ್ಯ ಕೇಳಿದ್ರಂತೆ, ಏನ್ ಹುಚ್ಚ ಇದ್ದೀನಿ ನೀನೀಗ, ತಲೆ ಬಿಡ ಬೇಡ ನಿನಗೆ, ಪ್ರಣಿಯಾತ್ ಅಂತಲ್ಲಿದೆ, ಪ್ರೀಂಗು ಪ್ರಣಿಯಾತ್ ಹೆಂಗಾಗುತ್ತೆ ಯೋಚನೆ ಮಾಡು. ನೀನು ಪ್ರಾಪರ ಪ್ರೀತಿ ಗೊತ್ತಿಲ್ಲ ನಿನಗೆ, ಪ್ರೀ ಪ್ರೂಫು ಗೊತ್ತಿಲ್ಲ ಅಂತ ಕಾಣಿಸ್ತದೆ. ನೀನು ವಾಕ್ಯಾರ್ಥ ಮಾಡಬೇಡ, ಸುಮ್ಮರಣ ಹಾಕೋ. ಪಾಮಸುಷು ಮೂಢ ಲಿಪಿ ಸಂಘಂ ಅಂತ ಹೇಳಿದ್ದಾರೆ. ಪ್ರೀ ಅಂತ ಬರೋದು ಅಭ್ಯಾಸ ಮಾಡಿಕೊಂಡು ಆಮೇಲೆ ವಾಕ್ಯಾರ್ಥಕ್ಕೆ ಬಾ, ತಲೆ ಬಿಡ ಬೇಡವರೇ ಅಂತ ಕೇಳಿದ್ರಂತೆ. ಅವನ ಮುಖ ಇಷ್ಟ ಹೋಯಿತು. ಆಚಾರ್ಯರು ಅಷ್ಟೇ ಮಾಡಲಿಲ್ಲ, ಅವನ್ನ ಅಂತ ಇವ್ರ ಕಡೆ ಎಲ್ಲ ನೋಡಿದ್ರಂತೆ, ಇವ್ರ ಕಡೆ ಜೋರ ನೋಡಿದ್ರಂತೆ. ಮೂರ್ಖರೇ, ನೀವು ಕುಡಿಸಿದ್ದವನ್ನ ತನ್ನ ಗೊತ್ತಿಲ್ಲ ಅಂತ ಹೇಳಿ, ನೀವು ಕರೆದು ಕುಡಿಸಿದ್ದೀರಾ ಅವನ್ನ? ಆ ಕಡೆ ಗುಟ್ಟ ರೊಟ್ಟಾ ಇತ್ತು. ಈಗ ಕೂಡಿಸ್ತೋರು ನೀವು, ಪ್ರಶ್ನೆ ಮಾಡ್ತಿರೋದು ಅವನು. ನಿಮ್ ಕಿತಾಪತಿ ನನಗೆ ಗೊತ್ತು, ನಿಮ್ ತಲೆ ಇಲ್ವಾ? ನೀವೆಲ್ಲರೂ ಹಾಗೆ ಓದಬೇಕು ಸೂಚನೆ ಮಾಡಿದರಂತೆ. ಎಲ್ಲ ಮುಖ ತೆಗೆಸಿದ್ರು ಅವರು, ಎಲ್ಲ ಬೆಪ್ಪಾಗಿಬಿಟ್ರು. ಆಚಾರ್ಯ ಗೊತ್ತಿಲ್ಲದ್ದೇ ಇಲ್ಲ ಅಂತ ಆಯ್ತಾಗ. ಇನ್ನೊಂದು ಸ್ಥಳಕ್ಕೆ ಹೋದ್ರು ಮತ್ತೆ ಅಲ್ಲೇನಾಯ್ತು, ಈ ದುರ್ಯೋಧನಾದಿಗಳೆಲ್ಲ ಬೇರೆಯವರು ಮುಂದೆ ಮಾಡಿ ಕೃಷ್ಣ ಮೇಲೆ ಮುಂದೆ ಯುದ್ಧ ಕಳಿಸ್ತಿದ್ರಂತೆ. ಆ ಥರ ಜನ ಇವರೆಲ್ಲ ಕೂಡ ಮಹಾಮೂರ್ಖರುಗಳು. ಇವತ್ತು ವಿದ್ವಾಂಸ ಕೆಟ್ಟ ಪದ್ಧತಿ ಇರ್ತದೆ, ತಮ್ಮ ಶಿಷ್ಯನ ಕಳಿಸಿಬಿಡ್ತಾರೆ ಉಪನ್ಯಾಸಕ್ಕೂ, ಏನಾದ್ರು ಕೇಳ್ಬಿಟ್ಟು ಪ್ರಶ್ನೆ ಮಾಡಿ ಆಭಾಸ ಮಾಡಿ ಅಂತ ಕಳಿಸಿರ್ತಾರೆ. ಪಾಪ, ಇವರು ತಾನೇ ಆಭಾಸ ಮಾಡ್ಕೋತಾರೆ. ಅದು ಯಾವ ಸಚ್ಚ ಪ್ರವಚನ, ಸಚ್ಚಾಸ್ತ್ರ ಪ್ರಸಾರ ಬೇರೆ, ಪ್ರದರ್ಶನ ಬೇರೆ. ಪ್ರದರ್ಶನಕ್ಕೆ ಭಂಗ ಮಾಡಬಹುದು, ಪ್ರಸಾರಕ್ಕೆ ಭಂಗ ಮಾಡುವ ಮಹಾಪಾಪ ಎಂಬ ಜ್ಞಾನ ಅವರಿಗೆ ಇರೋದಿಲ್ಲ. ಇನ್ನೊಂದು ಸಭೆ ಕೂತಿದ್ದಾರೆ, ಯಥಾ ಪ್ರಕಾರ ಒಂದು ಸೂಕ್ತ ಅಪಾಲ ಅಂತಕ್ಕಂತ ಪ್ರಸಂಗ ಬಂದು ಹೋಗಿದೆ. ಒಬ್ಬ ಅಪಾಲ ಅಂತಕ್ಕಂಥವಳು ಇಂದ್ರದೇವರ ಆರಾಧನೆ ಮಾಡಿಬಿಟ್ಟು ಅವಳಿಗೊಂದು ರೋಗ ಇತ್ತು, ವಾಸಿ ಮಾಡಿಕೊಂಡ್ಲು ಅಂತ ಹೇಳ್ತಕ್ಕಂಥ ಋಗ್ವೇದದ ಒಂದು ಪ್ರಸಂಗ. ಆ ಸೂಕ್ತವನ್ನು ಅರ್ಥ ಹೇಳಿ ಅಂತ ಕೇಳುತ್ತಾರೆ. ಆಚಾರ ಅರ್ಥ ಹೇಳಿಬಿಡ್ತಾರೆ. ಅರ್ಥ ಹೇಳ್ತಾ ಅಪಾಲ ಅತಿ ತರುಣಿ ಇತ್ಯುವಾಚ. ಅಪಾಲ ಶಬ್ದಕ್ಕೆ ಅತಿ ತರುಣಿ ಅಂತ ಅರ್ಥ. ತರುಣಿ ಅತಿ ತರುಣಿ ಅಂದ್ರೆ ಏರು ಜೌವನೆ ಅಥವಾ ಟೀನೇಜರ್ ಅಂತ ಕರೀತಾರಲ್ಲ, ಹಾಗೆ ಹೊಸ ಅರ್ಥ ಅಂತ ಆಚಾರ ಹೇಳಿದರು. ಅವರೇನ್ ಮಾಡಿದ್ರು, ಇಲ್ಲ ಇಲ್ಲ, ಆ ಪದಕ್ಕೆ ಶಿತ್ರಿಣಿ ಅಂತ ಅರ್ಥ ಆಗ್ತದೆ ಅಂತ ಅವರೊಂದು. ಶಿತ್ರಿಣಿ ಅಂದ್ರೆ ತೊನ್ನು ರೋಗದವಳು ಅಂತ ಅರ್ಥ ಅಂತ ಅವ್ರು ಹೇಳಿದರು. ಆಚಾರ ಹೇಳ್ತಾರೆ, ಅಲ್ಲಿ ತೊನ್ನು ರೋಗ ಇದ್ದಿದ್ದು ಹೌದು, ಮುಂದೆ ವಾಸಿನೂ ಆಯ್ತು, ಆ ಶಬ್ದಕ್ಕೆ ಅರ್ಥ ಅಲ್ಲ, ಆ ಶಬ್ದಕ್ಕೆ ಅರ್ಥ ಇರೋದು ಇದು ಅಂತ ಹೇಳಿದರು. ಅವರೊಂದ್ರು ಅದು ಹೇಗೆ ನಾವು ಕೇಳಬೇಕು, ಇದೇ ಆಗತ್ತೆ ಅಂತ ಹೇಳಿದರು. ಆಚಾರ ಹೇಳ್ತಾರೆ, ಹೊಸ ಹೊಸ ರೀತಿ ಮಹಿಮೆ ತೋರಿಸ್ತಾರೆ. ನೋಡಯ್ಯ, ನಿಮಗಂತೂ ಅರ್ಥ ಆಗೋದಿಲ್ಲ, ವೇದ ಬಲ್ಲವರು ಕೇಳಿದ್ರೆ ಅರ್ಥ ಆಗ್ತದೆ, ವೇದ ಸಂಪ್ರದಾಯ ಅರ್ಥ ಗೊತ್ತಿದ್ದವರಿಗೆ ಅರ್ಥ ಆಗ್ತದೆ, ಅಂತ ಜ್ಞಾನಿಗಳು ಕೇಳಿದ್ರೆ ಗೊತ್ತಾಗ್ತದೆ ಎಂದ್ರು. ಅಂತವ್ರು ಯಾರಿದ್ದಾರೆ ಎಂದ್ರು. ಯೋಚನೆ ಮಾಡಬೇಡಿ, ಈಗೋ ಇಷ್ಟೊತ್ತಿ ಸರಿಯಾಗಿ ಈ ದಿಕ್ಕಿನಿಂದ ಒಬ್ಬನು ಬರ್ತಾನೆ, ಅವನು ಹೀಗಿರ್ತಾನೆ, ಅವನು ಕೇಳಿ ಅವನು ಇದೇ ಅರ್ಥ ಹೇಳ್ತಾರೆ ಅಂತ ಹೇಳಿದ್ರು. ಅವ್ರಿಗೆ ಆಶ್ಚರ್ಯ ಆಗೋಯ್ತು, ಒಬ್ಬನು ಬರ್ತಾನೆ, ಅವನು ಹೀಗಿರ್ತಾನೆ, ಈ ಅರ್ಥ ಹೇಳ್ತಾನೆ ಅಂತ. ಹೊಸ ಶಾಸ್ತ್ರ ಶುರುವಾಯ್ತು. ಈಗ ಎಲ್ಲ ಜ್ಯೋತಿಷ್ಯ ಗೊತ್ತಿರ್ಬೇಕು, ಏನೋ ಲಕ್ಷ್ಮಣ ಶಾಸ್ತ್ರ ಗೊತ್ತಿರ್ಬೇಕು, ಎಲ್ಲ ಗೊತ್ತಿರಬೇಕು. ಈಗ ಅವನು ಕೇಳಿಬೇಕಾದ್ರೆ ಇಷ್ಟೊತ್ತು ಸರಿಯಾಗಿ ಬರ್ತಾರೆ ಅಂತ ಹೇಳಿದ್ರು. ಆಗಲಿ ಅಂತ ಹೇಳಿದ್ರು. ಆಚಾರ ಹೊರಟುಬಿಟ್ರೆ ಅಲ್ಲಿಂದ. ಆಚಾರ ಹೇಳಿದ್ದಕ್ಕೂ ಅವ್ನು ಬರೋದಿಕ್ಕೂ ಬೇರೆ ಬೇರೆ. ಆಚಾರ ಹೊರಟಿದ್ದು ಈ ಕಡೆ ಬರ್ತಾರೆ ಅಂತ ಹೇಳ್ತಾರೆ, ಇಲ್ಲ ಆ ಕಡೆ ಕಳಿಸ್ಕೊಡ್ತಾರೆ ಅಂತ ಆಗಬಾರದು, ಹೊರಟು ಕಳಿಸ್ಕೊಡ್ತಾರೆ ಅಂತಲ್ಲ, ಪೂರ್ತಿ ಬೇರೆ ಕಡೆ ಹೊರಟೋಗ್ಬಿಟ್ರು. ಸರಿಯಾಗಿ ಅಷ್ಟೊತ್ತಿಗೆ ಬರ್ತಾನೆ ವ್ಯಕ್ತಿ, ತಾದೃಶ ಆಕೃತಿ ಅದೇ ರೀತಿ ಇದ್ದಂತೆ. ಆಚಾರ ಹೇಳ್ತಾರೆ, ಹೈಟು ವೇಟು ಎಲ್ಲ ಹೇಳಿರ್ತಾರೆ, ಆ ಟೈಪ್ ಇದ್ದ, ಆ ರೀತಿ ಇದ್ದ. ತಕ್ಷ ಅಪಾಲ ಅಂದ್ರೆ ಏನು ಆಚಾರ್ಯ ಅಂತ ಕೇಳಿದರು. ಅತಿ ತರುಣಿ ಅಂತ ಹೇಳಿಬಿಟ್ಟು ಗೊತ್ತು. ಸಂಪ್ರದಾಯಜ್ಞರ ಅರ್ಥನೇ ಬೇರೆ, ಸ್ಮೃತಿಯ ಹೊರಗಿನ ಅರ್ಥನೇ ಬೇರೆ ಅಂತ ಗೊತ್ತಾಯ್ತಲ್ಲ. ಅಂದ್ಕೊಂಡ್ರಂತೆ, ಮಧ್ವಾಚಾರ್ಯ ವೇದ ಬರ್ತದೆ, ವ್ಯಾಕರಣ ಬರ್ತದೆ, ಮೀಮಾಂಸಾ ಬರ್ತದೆ, ಪ್ರತಿಯೊಂದು ಬರ್ತದೆ, ಜ್ಯೋತಿಷ್ ಶಾಸ್ತ್ರನೂ ಬರ್ತದೆ, ಅದು ಇದು ಅಲ್ಲ. ಸರ್ವವಿದ್ಯತೆ ರೀತಿ ಪ್ರತಿತೋಹು, ಇವರಿಗೆ ಗೊತ್ತಿಲ್ಲದ್ದೇ ಇಲ್ಲ, ಅವರು ಸರ್ವಜ್ಞರು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ರು. ಇದು ಮಧ್ವಾಚಾರ್ಯರ ಮಹಿಮೆ. ಎಂಥ ದೊಡ್ಡ ಗುರುಗಳು ನಮಗಿದ್ದಾರೆ ಅಂತ ಹೆಮ್ಮೆ ಪಡತಕ್ಕಂಥ ಸ್ಥಳ ಅಲ್ಲಿಂದ. ಆಚಾರ್ಯರು ಇದೇ ರೀತಿ ವೇದವ್ಯಾಸ ಹೇಳಿರ್ತಾರೆ, ದುರ್ಯೋಧನ, ದುಷ್ಟರಾಷ್ಟ್ರ, ನಾನು ನಿಮಗೆ ಹೇಳೋದಿಲ್ಲ, ಮೈತ್ರೇಯ ಆಯಾಶ್ಯತಿ, ಮೈತ್ರೇಯರು ಬರ್ತಾರೆ ಹೇಳ್ತಾರೆ ಅಂತ ಹೇಳಿರ್ತಾರೆ. ಅದೇ ರೀತಿ ಆಯ್ತಲ್ಲಿ, ಇಲ್ಲಿ ಆಚಾರ ಹಾಗೆ ಮಾಡ್ತಾರೆ. ಸರ್ವೋತ್ತಮರಾಗಿ ಅವರು ಮಾಡಿದರು, ಜೀವೋತ್ತಮ ಇವರು ಮಾಡಿದರು. ಆಚಾರ್ಯರು ಊರಿ ವಾಪಸ್ ಬಂದರಂತೆ. ಅಂತೂ ದಕ್ಷಿಣ ದಿಗ್ವಿಜಯ ಮುಗಿತು, ದಕ್ಷಿಣ ದಿಗ್ವಿಜಯ ಮುಗಿಸ್ಕೊಂಡು ಬಂದರು. ಇವತ್ತು ದಕ್ಷಿಣಗಾಗಿ ದಿಗ್ವಿಜಯ ಬೇಕಾಶನೆ ಮಾಡ್ತಾರೆ. ದಕ್ಷಿಣಗಾಗಿ ದಿಗ್ವಿಜಯ ಬೇರೆ, ದಕ್ಷಿಣ ದಿಕ್ಕಿನ ದಿಗ್ವಿಜಯ ಬೇರೆ. ದಕ್ಷಿಣ ದಿಕ್ಕಿನ ದಿಗ್ವಿಜಯ ಅಂದ್ರೆ ಏನು? ಉತ್ತರಕ್ಕೆ ಆಪೋಜಿಟ್. ಅದು ಉತ್ತರಕ್ಕೆ ಆಪೋಜಿಟ್. ಉತ್ತರ ಅಂದ್ರೆ ಉತ್ತರ ಮೀಮಾಂಸಾ ಸಿದ್ಧಾಂತ, ದಕ್ಷಿಣ ಅಂದ್ರೆ ಪೂರ್ವಪಕ್ಷ ಅಂತ ಅರ್ಥ. ಪೂರ್ವಪಕ್ಷಗಳೆಲ್ಲ ಸೋಲಿಸಿ ಬಂದರು ಆಚಾರ್ಯರು, ಎಲ್ಲ ವಾದಗಳನ್ನು ಸೋಲಿಸಿ ಬಂದರು. ಈಗ ಒಂದು ಎಲ್ಲ ಪರಿಸ್ಥಿತಿ ನೋಡ್ತಾರೆ, ಇನ್ನ ಭಾಷ್ಯವನ್ನು ಬರೀಬೇಕು ಅಂತ ತೀರ್ಮಾನ ಮಾಡ್ತಾರೆ. ಬ್ರಹ್ಮಸೂತ್ರದಲ್ಲಿ ಭಾಷ್ಯ ಹೇಳಿಯಾಗಿದೆ, ಈಗ ಬರೀಬೇಕು ಅಂತ ತೀರ್ಮಾನ ಮಾಡಿದರಂತೆ. ತೀರ್ಮಾನ ಮಾಡಿದವರು ಮೂಲಕಾರರಾದ ವೇದವ್ಯಾಸದವರ ಅಪ್ಪಣೆ ತಗೊಂಡು ಬರಬೇಕು ಅಂತ ಸಂಕಲ್ಪ ಮಾಡಿದರು. ಇವತ್ತು ಪದ್ಧತಿ ಇದೆ, ಯಾವ್ದಾದ್ರು ಲೇಖನ ಕಳಿಸಬೇಕಾದ ಪೇಪರ್ಗಳಿಗೆ ಅವ್ರು ಹೇಳ್ತಾರೆ, ನಿಮ್ದೇನು ಟ್ರಾನ್ಸ್ಲೇಷನ್ ಆಗಿದ್ರೆ ಈ ಒರಿಜಿನಲ್ ಲೆಟರ್ಸ್ನ ಪರ್ಮಿಷನ್ ತಗೊಂಡೇ ಕಳಿಸಿ, ಅದರಲ್ಲಿ ಅಕ್ಸೆಪ್ಟ್ ಮಾಡೋದಿಲ್ಲ ಅಂತ ಹಾಕಿಬಿಡ್ತಾರೆ. ಮೂಲಕಾರರ ಅನುಮತಿ ಇಲ್ಲದ ವ್ಯಾಖ್ಯಾನವನ್ನ, ಅದರ ಅನುವಾದವನ್ನು ಅಕ್ಸೆಪ್ಟ್ ಮಾಡೋದಿಲ್ಲ. ಇದು ಫಸ್ಟ್ ಉಳಿದವರೆಲ್ಲ ಅನುಮತಿ ಇಲ್ಲದೇ ಬರೆದಿದ್ರು. ಅವ್ರು ಕೇಳಿದ್ರೆ ಬರಿಬೇಡಿ ಅಂತ ಹೇಳ್ತಿದ್ರು ವೇದವ್ಯಾಸರವರಿಗೆ, ಅಷ್ಟೇ ಹೊರತು ಅನುಮತಿ ಕೊಡ್ತಿರಲಿಲ್ಲ. ಅವರೆಲ್ಲ ಬರೆದಿದ್ರು, ಈ ಅನುಮತಿ ತಗೊಂಡು ಬರೀಬೇಕು ಅಂತ ಆಚಾರ್ಯರು ಹೊಸ ವಿಷಯ ತೋರಿಸ್ತಾ ಇದ್ದಾರೆ. ಅಲ್ಲಿಗೆ ಬದಲಿಗೆ ಹೋಗ್ಬೇಕೀಗ, ವೇದವ್ಯಾಸನ ಕಾಣಬೇಕು ಅಂತ ತಯಾರಾದ್ರೆ ಹೋಗ್ಲಿಕ್ಕೆ. ಗುರುಗಳು ನೋಡಿದ್ರು, ಅವ್ರು ತಯಾರೇ ನೋಡಿದಷ್ಟು ಅನ್ಕೊಂಡ್ರು, ಮತ್ತೆ ಹೊರಡ್ತಿದ್ದಾರೆ ಗುರುಗಳು, ತಮ್ಮ ಶಿಷ್ಯ ರೂಪದ ಗುರುಗಳು ಅಂತ ತಿಳ್ಕೊಂಡ್ರು. ಸ್ವಾಮಿ ಅಂತ ಕೇಳಿದರೆ, ನಾನು ಬದರಿಯಾತ್ರೆ ಹೋಗ್ತಿದ್ದೇನೆ, ವೇದವ್ಯಾಸನ ಕಂಡು ಬರ್ತೇನೆ ಅಂತ ಹೇಳಿದ ತಕ್ಷಣ, ಅವರು ಕಾಣಕ್ಕೆ ನೀವು ಹೋಗ್ತೀರಿ, ನಿಮ್ಮನ್ನು ಕಾಣದೆ ನಾವೇನ್ ಮಾಡೋಣ ಅಂತ ಇವರು ಕೇಳಿದರು. ನಿಮ್ಮನ್ನು ಕಾಣದೆ ನಾವೇನ್ ಮಾಡೋದು, ನಿಮ್ಮನ್ನು ಬಿಟ್ಟು ಹೇಗಿರೋದು ಅಂತ ಕೇಳಿದ್ರಂತೆ. ಆಚಾರ್ಯ ಹೇಳ್ತಾರೆ, ಯೋಚನೆ ಮಾಡಬೇಡಿ, ನಿಮಗೊಂದು ಆಸ್ತಿ ಕೊಡ್ತೇನೆ ಇಟ್ಕೊಂಡಿರಿ ಅಂತ ಹೇಳಿ ಗೀತಾಭಾಷ್ಯವನ್ನು ಬರೆದು ಕೊಟ್ರಂತ ಆಚಾರ್ಯ. ಸವ್ಯಂ ಸತತಮಪ್ಯುಪ ಭುಕ್ತ್ಯ ಅಪೂರ್ವವಾದಂತಹ ಹರಿ ಗೀತಾಭಾಷ್ಯ ಮೇಷ ವಿರಚಯ್ಯ ತದಾದಾತ್. ಈ ಗ್ರಂಥ ಕೊಡ್ತೇನೆ, ಇದನ್ನು ನೋಡ್ತಾ ಇದ್ರೆ ನನ್ನ ನೋಡಿದಾಗೆ ಆಗುತ್ತೆ, ನಿಮಗೆ ನೋಡ್ಕೊಂಡಿರಿ, ನಾ ಬರ್ತೇವೆ ಅಂತ ಕೊಟ್ಟ ತಕ್ಷಣ ಅವರನ್ನು ಇಟ್ಕೊಂಡ್ರಂತೆ. ಮಧ್ವಾಚಾರ್ಯ ನಮಗೆಲ್ಲ ಹೇಳ್ತಾರೆ, ನಮ್ಮದ್ರಿಗೆ ಮಧ್ವಾಚಾರ್ಯ ಇವತ್ತಿಲ್ಲ, ಆದರೆ ಗೀತಾಭಾಷ್ಯ ಕೊಡ್ತೇನೆ, ನನ್ನ ನೋಡಿದಾಗೆ ಆಗುತ್ತೆ ಅಂತ ಆಚಾರ್ಯ ಹೇಳ್ತಾರೆ. ರೂಪಮನ್ಯದಿವ ಧನ್ಯಮಾತ್ಮನಃ ಅದನ್ನು ಕೊಟ್ಟು ಅಲ್ಲಿಂದ ಹೊರಟ್ರಂತೆ. ಎಂಥ ಒಂದು ಗ್ರಂಥ ಅಂದ್ರೆ ಬರೀತಾರೆ, ದೂರ ಪ್ರಯಾಣ ಹೋಗ್ತಕ್ಕಂಥ ತಂದೆ ತಾಯಿಗಳು, ತಮ್ಮ ಮಕ್ಕಳು ಮೊದಲಾದವರಿಗೆ, ಊರಿಂದ ವಾಪಸ್ ಬರೋವರಿಗೂ ಕೂಡ ನಿಮ್ಗೆ ಖರ್ಚಿಗಿರಲಿ ಅಂತ ದುಡ್ಡು ಕೊಟ್ಟು ಹೋಗ್ತಾರಲ್ಲ, ಆ ರೀತಿ ಕೊಟ್ಟು ಹೋದ್ರು. ಇವ್ರು ಹೋಗ್ತಾರೆ ಪಾಪ, ಬರೋ ಲೇಟ್ ಆಗತ್ತೆ, ಅವರು ಶಂಕ ಓದಬೇಕಾಗುತ್ತೆ ಅಷ್ಟೊತ್ತಿಗೆ, ಇನ್ನೂ ಬರಲಿಲ್ಲ ಇನ್ನೂ ಬರಲಿಲ್ಲ ಅಂತ ಕೂತಿರ್ತಾರೆ. ಆಚಾರ ಹಾಕೊಡ್ಲಿಲ್ವಂತೆ. ಅವ್ಯಯಂ ಸತತಮಪ್ಯುಪಭುಕ್ತ್ಯ ಎಂದು ತಿಳಿದು ಅಕ್ಷಯ ಧನವನ್ನು ಕೊಟ್ಟು ಹೊರಟುಬಿಟ್ರು ಗೀತಾಭಾಷ್ಯವನ್ನ. ಅದನ್ನು ಕೊಟ್ಟು ಹೊರಟ್ರಂತೆ. ಅಚ್ಯುತ ಪ್ರೇಕ್ಷೆ ಇನ್ನೊಂದು ಹೆಸರಿತ್ತಂತೆ, ಪುರುಷೋತ್ತಮ ತೀರ್ಥರು ಅಂತ ಹೆಸರಿತ್ತಂತೆ. ಚಿಂತೆಯನ್ ಪುರುಷೋತ್ತಮ ರಕ್ಷಾಂ ಪುರುಷೋತ್ತಮ ತೀರ್ಥ ಕಳಿಸಿದ ತಕ್ಷಣ ಆಚಾರ್ಯ ಹೊರಟರು. ತಾರುದ್ದಕ್ಕೂ ವೈಭವನೇ ವೈಭವ, ಪ್ರಯಾಣ ವೈಭವ. ಆಚಾರ್ಯರು ಹೋಗ್ತಾ ಇದ್ದಾರೆ ಮುಂದಕ್ಕೆ, ಎಲ್ಲ ತೀರ್ಥ ಸ್ನಾನ ಮಾಡ್ತಾ. ತೀರ್ಥೇಶು ತೀರ್ಥೇಶು ಹೌಖ್ಯ ತೀರ್ಥ ಕ್ಷೇತ್ರೇಶು ಕ್ಷೇತ್ರ ವಿಧಾಂ ವರಿಷ್ಠ ಅಂತ ಮುಂದೆ ಹೇಳೋ ಹಾಗೆ ಸ್ನಾನ ಮಾಡ್ತಾ ಹೋದ್ರಂತೆ. ಆಚಾರ್ಯ ಸ್ನಾನ ಮಾಡಿದ್ದು ತಾವು ಪವಿತ್ರರಾಗಲಿಕ್ಕಲ್ಲ ಅಂತ ಹೇಳಿದ್ರಂತೆ. ಯಾತಕ್ಕೆ ಅಂದ್ರೆ ತೀರ್ಥಗಳನ್ನು ಪವಿತ್ರ ಮಾಡಲಿಕ್ಕೆ ಅಂತ ಸ್ನಾನ ಮಾಡಿದ್ರಂತೆ ಆಚಾರ್ಯರು. ಅವರು ಸ್ನಾನ ಮಾಡಿದ್ದಕ್ಕೆ ತೀರ್ಥ ಎಲ್ಲ ಶುದ್ಧ ಆಗ್ತಿದ್ವಂತೆ. ಆಚಾರ್ಯ ಸ್ನಾನ ಮಾಡಿದ್ರೆ ಶುದ್ಧವಾಗ್ತಿದ್ವಂತೆ. ಅದಕ್ಕೆ ತೀರ್ಥಕ್ಷೇತ್ರಕ್ಕೆ ಹೋದಾಗ ಯೋಚನೆ ಮಾಡ್ಬೇಕ್ರಿ, ಆಚಾರ್ಯರು ಬಂದಿದ್ರ, ಪಾದರಾಜರು ಬಂದಿದ್ರ, ಪುರಂದ್ರಾಸರು ಬಂದಿದ್ರ, ನಮ್ಮ ಜನ ಯಾರು ಬರದಿದ್ರೆ ಆರಿಸಿಕೊಂಡು ಹೋಗ್ತಾರೆ, ಕರಿಬಟ್ಟೆ ಹಾಕೊಂಡು ಹೋಗ್ಬಿಡ್ತಾರಲ್ಲ, ಯಾವ ದಾಸರು ಹೋಗಿಲ್ಲ ಅಲ್ಲಿಗೆ, ಈ ದಾಸಾಡ ದಾಸರಾಗಿ ಹೋಗ್ಬಿಡ್ತಾನೆ ಪುಣ್ಯಾತ್ಮ. ನಮ್ಮ ಜನಕ್ಕೆ ಎಷ್ಟು ಆಂಟಿ ಒಂದು ಅಪ್ರೋಚ್ ಬಂದ್ಬಿಟ್ಟಿದೆ ಅಂದ್ರೆ, ಶಾಸ್ತ್ರ ವಿರುದ್ಧ ಮಾಡಬೇಕು ಅಂತ ದೀಕ್ಷೆ ಅವರಿಗೆ. ಯಾರೋ ಹೋಗ್ತಾರೆ ನಮ್ಗೆ ಯೋಚನೆ ಇಲ್ಲ, ಮಾಧ್ಯಮರು ಹೋಗ್ತಾರೆ, ಇದು ಸಂತ. ಯಾರೋ ಒಬ್ರು ಅಡಿಗೆ ಅವರು ನೋಡಿ ಬಾಡಿ ಬಡಿ ಅಡಿಗೆ ಮಾಡ್ತಾರೆ ಅಂತ ನೋಡ್ತಾರೆ, ಕರಿಬೇಟಾಗಿ ಬಡಿ ಮಾಡ್ತಾರೆ, ಏನ್ ಮಾಡ್ಬೇಕು ಅಡಿಗೆ ಮಾಡಿಕೊಂಡು, ದೀಕ್ಷೆ ತಗೊಂಡಿದ್ದಾನಂತ, ಬಹಳ ಗೌರವ ಅದು ಬೇರೆ ಜೊತೆಗೆ. ಅವರು ಆ ರೀತಿ ಇರ್ಲಿಕ್ಕೆ ಸಂಕೋಚ ಪಡೋದಿಲ್ಲ. ನಾವು ರೇಷ್ಮೆ ಬಡಿ ಇಟ್ಕೊಂಡು ಸಂಕೋಚ ಪಡ್ತೇವೆ, ಇದು ಭಾರಿ ಆಶ್ಚರ್ಯ. ತಟ್ಟೆ ಬಡಿ ಇಟ್ಕೊಂಡವ್ರು ನಮಗೆ ಸಂಕೋಚ, ಅವ್ರು ಆ ಬೀದಿ ಬೀದಿ ಓಡಾಡ್ತಾ ಇರ್ತಾರೆ, ನಾವು ಕೈ ಮುಕೊಂಡು ಓಡಾಡ್ತಿರ್ತೇವೆ. ಎಷ್ಟು ಒಂದು ದಾರಿದ್ರ್ಯ ಇದು, ಒಂದು ವಿಚಾರ ದಾರಿದ್ರ್ಯ. ಆಚಾರ್ಯರು ಹೇಳ್ತಾರೆ, ಸತ್ತೀರ್ಥಗಳಲ್ಲಿ ಹೋಗಬೇಕು, ಅಲ್ಲಿ ಮುಳುಗ ಹಾಕಬೇಕು, ಅದರಿಂದ ನಾವು ಪವಿತ್ರರಾಗಬೇಕು. ಆಚಾರ್ಯರು ತಾವು ಪವಿತ್ರರಾಗಲಿಲ್ಲ, ಅವ್ರು ಪವಿತ್ರರಾಗ ನೆಸಿಟಿ, ಅವರಷ್ಟು ಪವಿತ್ರರೇ ಇಲ್ಲ ಜೀವಕೋಟಿಯೊಳಗೆ. ಆನಂದ ತೀರ್ಥರು ಪಾವನ, ಅವ್ರು ಮುಟ್ಟಿದ್ದೇ ಪಾವನ, ಪಾವನ ಅವ್ರ ತೀರ್ಥ ಪ್ಯೂರಿಫೈ ಮಾಡ್ತಾ ಹೊರಟ್ರಂತೆ. ಇಲ್ಲೊಂದು ಸ್ವಾರಸ್ಯ ಇದೆ, ಆಚಾರ ಮುಗಿದ ತಕ್ಷಣ ತೀರ್ಥ ಎಲ್ಲ ಶುದ್ಧ ಆಗ್ತಿತ್ತಂತೆ. ನಮ್ಮ ಜನ ಏನೇನೋ ಹೇಳ್ತಾರೆ ಇವರೆಲ್ಲ ಕೂಡ, ಮಧ್ವಾಚಾರ್ಯ ಬಗ್ಗೆ ಭಾರಿ ಹೇಳ್ತಾ ಇದೆಲ್ಲ, ಒಪ್ಲಕ್ ಆಗೋದಿಲ್ಲ ನಾವು, ಸ್ವಲ್ಪ ಸ್ವಲ್ಪ ಹೇಳಿದ್ರೆ ಒಪ್ಪುವುದು, ಸಿಕ್ಕಾಪಟ್ಟೆ ಹೇಳ್ತಿರಲ್ಲ ಅಂತ ಕೇಳಿದ್ರೆ ಶಾಸ್ತ್ರ ಹೇಳುತ್ತದೆ, ವಿಜ್ಞಾನ ಅದು. ಆಚಾರ್ಯ ಮುಳುಗಿದರೆ ತೀರ್ಥ ಶುದ್ಧ ಆಗ್ತದೆ, ಸೈನ್ಸ್ ಅದು, ಗೊತ್ತೇನು ಸೈನ್ಸ್ ಹೇಳ್ತದೆ, ಈ ಕೊಳಕು ನೀರಿನೊಳಗೆ ಓಜೋನ್ ಪಾಸ್ ಮಾಡಿದರೆ ಅದು ಪ್ಯೂರ್ ಆಗ್ತದೆ ಅಂತ ಹೇಳ್ತಾರೆ, ಸೈನ್ಸ್ ಕಂಡುಹಿಡಿದಿದೆ ಅದನ್ನ. ಓಜೋನ್ ನಮ್ಮ O3 ಅಂತ ಕರೀತಾರೆ, ಅದನ್ನು ಪಾಸ್ ಮಾಡಿಬಿಟ್ರೆ ಅದು ಪ್ಯೂರ್ ಆಗ್ತದೆ. ಎಷ್ಟೋ ಊರುಗಳಲ್ಲಿ, ದೇಶಗಳಲ್ಲಿ ಯೂಸ್ಡ್ ವಾಟರ್ನ ರೀಸೈಕಲ್ ಮಾಡಿಕೊಡ್ತಾರೆ. ಮತ್ತೆ ಇವ್ರು ಹಾಗೆ ಕುಡ್ದೆ ಕುಡಿತಿರ್ತಾರೆ, ಪಾಪ ಕೊಡ್ತಾ ಇರ್ತಾರೆ. ಓಜೋನಿಗೆ ಆ ಶಕ್ತಿ ಇದೆ, ಓಜೋನ್ ಅನಿಲ, ಆಚಾರ ಸಾಕ್ಷಾತ್ ಅನಿಲ. ಅವ್ರು ಮುಳುಗಿದ್ರೆ ಪ್ಯೂರ್ ಆಗದೇ ಇರ್ತಾರೆ, ಯೋಚನೆ ಮಾಡಿ ನೋಡಂತೆ. ಆಚಾರ ಸಾಕ್ಷಾತ್ ವಾಯುದೇವರಾದ್ದರಿಂದ ಅವ್ರು ಮುಳುಗಿದ್ರೆ ಅತ್ಯಂತ ಪ್ಯೂರ್ ಆಗಬೇಕು. ನಿಜವಾಗ್ಲೂ ಮಧ್ವವಿಜ ಓದೋದು ಸೈನ್ಸ್ ಓದಿದ್ರೆ ಅರ್ಥ ಆಗ್ತದೆ. ನಮಗೆ ಎರಡು ಓದೋ ಇಲ್ಲ ಅಂದ್ರೆ ಎರಡು ಅರ್ಥ ಆಗಲ್ಲ, ಅದು ಪಜಿತಿ ಆಗಿರೋದು. ಈ ಕಡೆ ಸೈನ್ಸು ಗೊತ್ತಿಲ್ಲ, ಶಾಸ್ತ್ರವೂ ಗೊತ್ತಿಲ್ಲ. ಅದು ಗೊತ್ತಾದ್ರೆ ಮಧ್ವಾಚಾರ್ಯರು ಮಾಡಿದ ಸ್ನಾನದಿಂದ ತೀರ್ಥಗಳು ಪವಿತ್ರವಾಗ್ತಾ ಇದ್ವು. ಆ ರೀತಿ ಪವಿತ್ರ ಮಾಡಿದ್ರಿಂದ ಇಲ್ಲ ನಮಗೆ ಯೋಚನೆ ಇಲ್ಲ. ಆಚಾರ್ಯ ಮುಳುಗಿದ್ದಾರೆ, ಬದ್ಧ ಸರೋವರ ಸ್ನಾನ ಮಾಡಿ ಎಷ್ಟು ಖುಷಿಯಾಗಬೇಕು ಅಂತ ನಮಗೆ. ಆಚಾರ್ಯ ಎಷ್ಟು ವರ್ಷ ಸ್ನಾನ ಮಾಡಿದ ಜಾಗ ಅದು ಗೊತ್ತಾಯ್ತಾ? ಆಚಾರ್ಯರು ಸ್ವತಃ ಸ್ನಾನ ಮಾಡಿದ ಜಾಗ, ವಾಜರಾಜ ಸ್ವಾಮಿಗಳಂಥವ್ರು ಸ್ನಾನ ಮಾಡಿದ ಜಾಗ, ಎಷ್ಟು ಜನ ಯತಿಗಳು, ಎಷ್ಟು ಜನ ಹರಿದಾಸರುಗಳು, ರಾಘವೇಂದ್ರ ಸ್ವಾಮಿಗಳು 80 ವರ್ಷ ಉಡುಪಿಯಲ್ಲಿ ಸ್ನಾನ ಮಾಡಿದ್ದಾರೆ. ಅದರೊಳಗೆ ಇದು ಅರ್ಥ ಮಾಡಿಕೊಂಡ್ರೆ ನಮಗೆ ಅಂತ ತೀರ್ಥದ ಬಗ್ಗೆ ಎಷ್ಟು ಗೌರವ ಬರಬೇಕು. ಅದೆಲ್ಲ ಗೊತ್ತಿಲ್ಲದೆ ಹೋದ್ರೆ ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಮುಂದೆ ಬರೀ ವಾಚ ಫಾ